ಸತ್ಯಂ ಪರಂ ಧೀಮಹಿ ಸೃಷ್ಟಿಸ್ಥಿತ್ಯಪ್ಯಯೇಹಾರೀತಿರ್ಷಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮ ರುದ್ರ ಪ್ರಭೃತಿ ಸುರನರದ್ವೀಷಶತ್ವಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾಸ್ತವಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ಅವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ಯಾವುದೀಗ ಉದಗಾತ್ತದಾಯ್ತಲ್ಲ, ಪುಮಾನ್ ಅನುಗೀತಂ ಅತಿಗುಣಾಂಶ್ಚ ಜುಷನ್ ಭಜತಿ ಸ್ವರೂಪತಾಂ ತದನು, ಅದೇ ಆಗ್ಬೇಕೇನಲ್ಲ, ಅದೇ ಆಗಬೇಕು. ಜಹಾತಿ ಜಿಹಾತಿ ತಾಂ ಅಹಿರಿವ ತ್ವಚಂ ಪರಮಾತ್ಮಗಾಂ ಮಹಸಿ ಮಹೀಯಸೇ ಅಷ್ಟಗುಣೋ ಅಪರಿಮೇಯ ಭಗಃ ಜೀವೇಶ್ವರೇಕತ್ವೇ ಪಾದಕಪಾಹ ಇತ್ಯಾದಿ ಆಯ್ತೀಗ. ಉದಗಾತ್ ಮುಂದಿನ ಶ್ಲೋಕ ಅದರಲ್ಲಿ ಹೇಳ್ತಾರೆ, ಅನುಶಬ್ದೋ ವಿಕಲ್ಪಾರ್ಥ ಉದಗಾತ್ ಪುಮಾನ್ ಅನುಗೀತಂ ಅನುಗೀತ ಗುಣಾಂಶ್ಚ ಜುಷನ್ ಭಜತಿ ಸ್ವರೂಪತಾಂ ತದನು ಜಹಾತಿ ಜಿಹಾತಿ ತಾಂ. ಜಹಾತಿ ಜಿಹಾತಿ ತಾಂ ಅಹಿರಿವ ತ್ವಚಂ ಪರಮಾತ್ಮಗಾಂ ಮಹಸಿ ಮಹೀಯಸೇ ಅಷ್ಟಗುಣೋ ಅಪರಿಮೇಯ ಭಗಃ. ಶ್ರುತಿಷು ಅನುಗೀತ ಗುಣತ್ವಾತ್ ಚಶಬ್ದಾತ್ ತವ ಕರ್ಮಾಣಿ ಚ ಜುಷನ್. ಪರಮಾತ್ಮನ ಮಹಿಮೆ ಶ್ರುತಿಗಳಲ್ಲಿ ಏನಾಗಿದೆ, ಅನುಗೀತ ಮತ್ತೆ ಮತ್ತೆ ಹೇಳಿದ್ದಾರೆ, ವೆರಿ ಇಂಪಾರ್ಟೆಂಟ್ ಇದು. ಇನ್ನೂ ತಗೊಳ್ಳಿ, ಈ ಮಾತಿಗೆ ಏನರ್ಥ ಅಂದರೆ, ಪರಮಾತ್ಮ ನಿರಾಕಾರ ಅಂತಲೂ ಹೇಳಿದ್ದಾರೆ, ಸಾಕಾರ ಅಂತ ಹೇಳಿದ್ದಾರೆ. ಸರಿಯಾಗಿ ಯೋಚನೆ ಮಾಡಿದರೆ ಸಾಕಾರ ಅಂತ ಹೇಳಿರೋದು ಭಾರಿ ಸಲ, ನಿರಾಕಾರ ಸ್ವಲ್ಪ ಸಲ. ಸೊ ಯಾವ ತಾತ್ಪರ್ಯ ಆಗ ಹೆಚ್ಚು ಸರಿ ಹೇಳಿದ ತಾತ್ಪರ್ಯ, ಅದಕ್ಕೆ ಅನುಗೀತ. ಪುನಃ ಪುನಃ ಹೇಳೋದು ಸಾಕಾರ ಸಾಕಾರ ಅಂತೇಳಿ, ನಿರಾಕಾರ ಅಂತ ಹೇಳೋದು ಕೆಲವು ಕಡೆ ಮಾತ್ರ, ಗೊತ್ತಾಯ್ತಾ. ಆದ್ದರಿಂದ ಅಪ್ರಾಕೃತಾಕಾರ ಅಂತ ಒತ್ತುಕೊಟ್ಟು ಪ್ರಾಕೃತಾಕಾರ ರಹಿತ ಅಂತ ಕ್ಲಾರಿಫಿಕೇಶನ್ ಕೊಟ್ಟಿರೋದ್ರಿಂದ ಸಾಕಾರನೇ ದೇವರು ಒಬ್ಬ ನಿಸ್ತಿದ್ಧಾಂತ ಅಂತ ಅರ್ಥ. ಅನುಗೀತ ಗುಣ, ಅನುಗೀತ ಗುಣ, ಗುಣಗಳನ್ನು ಮತ್ತೆ ಮತ್ತೆ ಹೇಳಿದ್ದಾರೆ, ನಿರ್ಗುಣ ಅಂತ ಮತ್ತೆ ಮತ್ತೆ ಹೇಳಿಲ್ಲ. ಅರ್ಥ ಆಯ್ತಾ? ನಾಮಾದತೋ ಮರಣಾತ್ ಅನಂತರಮಪಿ ಯದಿ ಗರ್ಭಸ್ಥ ಅಲ್ಲ ಕೆಳಗಿದ್ದು ಅಸ್ಮಾನ್ ಅಸ್ಮಾತ್ ಸಂಸಾರಾನ್ ಮುಕ್ತೋ ಭವತಿ ಇತ್ಯರ್ಥ. ತದನು ಆ ಗುಣಗಳ ಸ್ಮರಣೆ ಮಾಡಿ ಮತ್ತೆ ಮತ್ತೆ, ಸ್ವಾರಸ್ಯ ಅಂದರೆ ಪರಮಾತ್ಮಗಳು ಮತ್ತೆ 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 ಯಾಕೆ ಹೇಳ್ತಾರೆ ಅಂದರೆ, ಮತ್ತೆ ಮತ್ತೆ ಸ್ಮರಣೆ ಮಾಡಿ ಅಂತ ಹೇಳೋದಕ್ಕೆ ಹೇಳ್ತಾರೆ. ಮೋಸ್ಟ್ ಇಂಪಾರ್ಟೆಂಟ್ ಏನು ಮಾಡ್ತಾರೆ ಯಾವಾಗಲೂ, ರಿಪೀಟ್ ಮಾಡ್ತಾರೆ. ಅದಕ್ಕೇ ಪರಮಾತ್ಮ ಮತ್ತೆ ಮತ್ತೆ ಹೇಳಿಬಿಟ್ಟು ಚಿಂತನೆ ಮಾಡು ಮುಕ್ತಿ ಆಗ್ತಿ ಅಂತ ಅರ್ಥ. ಅದಕ್ಕೆ ಅನುಸ್ಮರಣ ಅಂತ ಹೇಳ್ತಾರೆ. ಸ್ಮರಣ ಅನುಸ್ಮರಣ, ದಿನ ಅನುದಿನ, ದಿನ ಅಂದರೆ ದಿನ, ಅನುದಿನ ಅಂದರೆ ಎವೆರಡೆ ಆ ಅರ್ಥದಲ್ಲಿ. ಅಸ್ಮಾತ್ ಸಂಸಾರ ಅನ್ಮುಕ್ತೋ ಭವತಿ ಇತ್ಯರ್ಥ. ತವ ಸ್ವರೂಪತಾಂ ಚ ಭಜತಿ, ಎಲ್ಲಿಗೆ ಹೋಗ್ತಾನಾಗ ಪರಮಾತ್ಮ ಈ ರೀತಿ ಮಾಡಿ ಮಾಡಿ ಅವನು ನಿನ್ನ ಸಾರೂಪ್ಯ ಮುಕ್ತಿಯನ್ನು ಹೊಂತಾನೆ. ಪುನಃ ಪುನಃ ಧ್ಯಾನ ಮಾಡಿದ್ರೆ ಏನಾಗುತ್ತಾಗ ಸಾರೂಪ್ಯ ಬರುತ್ತೆ. ಕಶ್ಚಿತ್ ಸಾಯುಜ್ಯಂ ಕಶ್ಚಿತ್ ಸಾರೂಪ್ಯಂ ಕಶ್ಚಿತ್ ಸಾಲೋಕ್ಯ ಉಪಲಕ್ಷಣಯ. ಕೆಲವರಿಗೆ ಸಾಯುಜ್ಯ, ಕೆಲವರಿಗೆ ಸಾರೂಪ್ಯ, ಕೆಲವರಿಗೆ ಸಾಲೋಕ್ಯ, ಅವ್ರ ಯೋಗ್ಯತೆ ತಕ್ಕಂತೆ. ಯದ್ವಾ ಮೋಕ್ಷಕ್ಕೆ ಹೋಗೋದು ಮಾತ್ರ ಗ್ಯಾರಂಟಿ. ಗುಣಸ್ಮರಣಂ ಅನು ಗುಣಂ ಅನ ಗುಣಾನ್ ಅನುಕೂಲಾನ್ ಪ್ರಾತರಾಧಿಕಾಲ ವಿಶೇಷಾನ್ ಜುಷನ್. ಯದ್ವಾ ಗುಣಸ್ಮರಣಂ ಅನು ಗುಣಾನ್ ಅನುಕೂಲಾನ್ ಪ್ರಾತರಾದಿ ಕಾಲ ವಿಷಯಾನ್ ಜುಷನ್. ಇನ್ನೂ ಕೆಲವರಿದ್ದಾರೆ ಪ್ರತಿನಿತ್ಯ ಆನ್ಯಗ್ರ ಕಾಲಕ್ಕೆ ಯಾವ್ಯಾವ ಕಾಲಕ್ಕೆ ಏನೇನು ಮಾಡಬೇಕು ಅಂತ ವಿಭಾಗ ಮಾಡಿಕೊಂಡು ನಿನ್ನ ಆರಾಧನೆಗೆಲ್ಲ ರೀತಿ ವ್ಯವಸ್ಥೆ ಮಾಡ್ಕೋತಾರೆ. ಅದೊಂದು ಕ್ರಮ. ಹೆಚ್ಚಾಯಂ ಪುಮಾನ್ ತ್ವಯ ಆತ್ತಭಗಂ ಅಪಹೃತ ಪ್ರಯತ್ನ ಲಕ್ಷಣ ಶಕ್ತಿಂ ಪ್ರಾತಿಸ್ವಿಕೀಂ ಪೂರ್ವೋಕ್ತಾಂ ದ್ವಿವಿಧಾಂ ಹೀಚಾಂತಾಂ ಪ್ರಕೃತಿಂ ಜಹಾತಿ. ಈ ರೀತಿ ಮಾಡ್ತಾ ಮಾಡ್ತಾ ಕೊನೆಗೆ ಏನಾಗ್ತಾನೆ ಅಂದರೆ, ಪ್ರಕೃತಿಯ ಬಂಧನ ನಮಗಿದೆ, ಆ ಬಂಧನವನ್ನು ಪರಮಾತ್ಮ ಏನು ಮಾಡಿಬಿಡ್ತಾನೆ, ತೆಗೆದುಹಾಕ್ಬಿಡ್ತಾನೆ. ಬಂಧನ ಎರಡು ಏನಂತ, ಪರಮಾಚ್ಛಾದಿಕ ಜೀವಾಚ್ಛಾದಿಕ ಎರಡನ್ನೂ ದಾಟಿಬಿಡ್ತಾನೆ, ಎರಡನ್ನೂ ಕೂಡ ಅವನು ದಾಟಿಬಿಡ್ತಾನೆ. ಅದೇ ಹೇಳಿದ್ದ, ಯಾರ್ಯಾರಿಗೆ ಅಧಿಕಾರ ಇದೆ ಅವರಿಗೆ, ಎಲ್ರಿಗೂ ಅಲ್ಲ, ಎಲ್ರಿಗೂ ನಾಲ್ಕು ವಿಧ ಮುಕ್ತಿ ಅಲ್ಲ, ಅವರ ಯೋಗ್ಯತೆ ನೋಡ್ಕೊಂಡು ನಾಲ್ಕು ವಿಧ ಮುಕ್ತಿ. ಗೊತ್ತಾಯ್ತಾ? ಹೌದು, ಅದೇ ಹೇಳ್ತಾರೆ ಈಗ, ಅದೇ ವಿಷಯದ ಬಗ್ಗೆ ಇರೋದು. ಯಾರು ಲಿಗ್ಗದೆ ಹೋಯ್ತಲ್ಲ, ಈಗ ತಿರುಗಿ ಮುಂದೆ ಹೋಗುತ್ತೆ. ಈಗ ಅದೇ ಜಿಹಾತಿ ಬಿಟ್ಟುಬಿಡ್ತಾನೆ. ಜಹಾತಿ ಜಿಹಾತಿ ಹಂತಿ, ಪರಮಾತ್ಮ ಎರಡರಲ್ಲಿ ಒಂದನ್ನ ನಾಶ ಮಾಡ್ತಾನೆ, ಒಂದನ್ನ ಸರಿಸ್ತಾನೆ. ಪರಮಾಚ್ಛಾದಿಕನ ಸರಿಸ್ತಾನೆ, ಜೀವಾಚ್ಛಾದಿಕ ನಾಶ ಮಾಡಿಬಿಡ್ತಾನೆ. ರಾಘವ ತದು ತದು ಉಭಯಮಿ ತ್ವಮೇವ ಜಹಾಸಿ ಜಿಹಾಸಿ ಚ, ಎರಡೂ ಮಾಡಿಸೋದು ನೀನೇ. ಅಂದರೆ ಸ್ವಾಚ್ಛಾದಿಕ ಜೀವಾಚ್ಛಾದಿಕ ಪರಮಾಚಿ ಎರಡು ಇದೆಯಲ್ಲ, ಅದು ನಾಶ ಮಾಡೋದು ಕೊಡೋದೇ ನಿನ್ನಿಂದನೇ ಆಗಬೇಕೆ ಹೊರತು ಜೀವನ ತಾನು ಮಾಡ್ಕೊಳಕ್ಕಾಗಲ್ಲ. ನಮ್ಮನ್ನು ಆವರಿಸಿರ್ತಕ್ಕಂಥ ಪೊರೆನ ಯಾರು ತೆಗಿಬೇಕು? ನಮ್ಮ ಕಣ್ಣಿನ ಪೊರೆನ ಯಾರು ತೆಗಿಬೇಕು? ನಾವು ತಗೊಂಡ್ರೆ ಗತಿ ಏನಾಗುತ್ತೆ? ಯಾರು ತೆಗಿಬೇಕು? ಕಣ್ಣಿನ ಡಾಕ್ಟ್ರೆ ತಾನು ತಗೊಳ್ಳೋಗಿಲ್ಲ, ಯಾರು ತೆಗಿಬೇಕು ಮತ್ತೆ ಅದನ್ನ? ಇನ್ನೊಬ್ರು ತೆಗಿಬೇಕು. ಅದಕ್ಕೆ ನಮ್ಮ ಈ ತೆರೆಯನ್ನು ಯಾರು ತೆಗಿಬೇಕು? ದೇವರೇ ನೀನೇ ತೆಗಿಬೇಕು, ಬೇರೆ ತೆಗಲಿಕ್ಕೆ ಬರೋದಿಲ್ಲ. ಇವತ್ತು ಆಪರೇಷನ್ ಅನೇಕ ಜನ ಇರ್ತಾರೆ, ಎಲ್ಲ ಪ್ರಿಪ್ರೇಷನ್ ಎಲ್ಲ ಮಾಡ್ಕೊಡ್ತಾರೆ ಬೇರೆಯವರು. ಮೇನ್ ಆಪರೇಷನ್ ಯಾರು ಮಾಡಬೇಕು? ಡಾಕ್ಟ್ರೇ ಮಾಡಬೇಕು. ಉಳಿದೆಲ್ಲ ಮಾಡೋದೆಲ್ಲ ಬೇರೆಯವ್ರು ಮಾಡ್ಬೋದು. ಉಳಿದ ದೇವತೆಗಳೆಲ್ಲ ಎಲ್ಲ ಹೆಲ್ಪ್ ಮಾಡ್ತಾರೆ, ಬಟ್ ಮುಖ್ಯ ಇದ್ರ ಬಂಧ ಮೋಚನೆ ಮಾಡೋ ಶಕ್ತಿ ಯಾರ್ದು? ದೇವರದೇ. ಅದಕ್ಕೆ ನಿನ್ನಿಂದನೇ ಆಗಬೇಕು. ಏನ ಒಟ್ಟಿಗೆ ನಾಶ ಸೈಮಿಲ್ಟೇನಿಯಸ್. ಈ ಕರಡಿಯನ್ನು ನೋಡಿದ ತಕ್ಷಣ ಪ್ರತಿಬಿಂಬ ಕಾಡುತ್ತೆ, ಬಿಂಬ ಯಾರದ್ದು ಗೊತ್ತಾಗ ಸೈಮಿಲ್ಟೇನಿಯಸ್ ನಾಳೆ ಎರಡೆರಡಲ್ಲ. ಏನ ಎಲ್ಲಿದೆ? ಪ್ರಾತಿಸ್ವಿಕಿ ವಿತ್ ಇಂಡಿವಿಜುವಲ್ ಅಂತ ಅರ್ಥ. ಉದಾಹರಣೆಗೆ ಒಂದು ತೆರೆ ಹಾಕಿದ್ದಾರೆ, ಆ ಕಡೆ ಕೂತಾರೆ, ಯಾರಿಗೂ ಕಾಣೋದಿಲ್ಲ, ಮಾಸ್ ಎಫೆಕ್ಟ್. ಅದು ಒಂದು ತೆರೆ ಹಾಕಿ ಎಲ್ರಿಗೂ ಕಾಣೋದಿಲ್ಲ, ಆದರೆ ತೆರೆ ತೆಗಿತಾರೆ, ಒಬ್ಬರಿಗೆ ಕಾಣಲೇ ಇಲ್ಲ. ಯಾಕೆ? ಒಡಗಿದೆ ಡಿಫೆಕ್ಟ್ ಅವನಿಗೆ, ಗೊತ್ತಾಯ್ತಾ? ಅದು ಪ್ರಾತಿಸ್ವಿಕಿ. ಒಬ್ಬೊಬ್ಬರಿಗೆ ಇರತಕ್ಕಂಥದ್ದು ಪ್ರಾತಿಸ್ವಿಕಿ. ಪರೀಕ್ಷೆಯಲ್ಲಿ ಪಾಸ್ ಆಗಬೇಕಾದ ಯಾರ್ದೀಗ? ಅವನೇವರು ಪಾಸ್ ಆಗ್ಬೇಕು, ಪ್ರಾತಿಸ್ವಿಕಿ ಅಂತ, ಗೊತ್ತಾಯ್ತಾ? ರಿಸಲ್ಟ್ ಅನೌನ್ಸ್ ಮಾಡ್ತಾರೆ, ಮಾಸಲ್ಲಿ ಅನೌನ್ಸ್ ಮಾಡ್ತಾರೆ, ಸರಿತಾ? ಸೊ ಎಲ್ಲರಿಗೂ ಕಾಮನ್ ಆದಾಗ ಅದೇನದು ಕಾಮನ್. ಒಬ್ಬೊಬ್ಬರಿಗೆ ಬಂದರೆ ಪ್ರಾತಿಸ್ವಿಕಿ, ಗೊತ್ತಾಯ್ತಾ? ನಾರಾಯಣ ಪರಹ ಜಿಹಾತಿ ರಾವಣಂ. ಜಿಹಾತಿ ಅವ್ರೇನು ಮಾಡಿದ ಪರೀಕ್ಷೆಯಲ್ಲಿ, 20 ಜನ ಇದ್ರು ಬಸ್ನಲ್ಲಿ, ಟಿಕೆಟ್ ಲೆಸ್ ಮೇಲೆ ದಾಟ್ಕೊಂಡು ಹೋಗ್ಬಿಟ್ಟ 50 ಜನ ಇದ್ದಾಗ. ಆ ಪರೀಕ್ಷೆ ಕೂತರು ಲಕ್ಷಾಂತರ ಇದ್ದಾರೆ, ಬಿಡು ನಾನು ಪಾಸ್ ಆಗ್ಬೋದು ಸೇರ್ಕೊಬಿಟ್ರೆ ಅದರೊಳಗೆ, ಗೊತ್ತಾಯ್ತಾ? ಪಾಸ್ ಆಗಲಿಕ್ಕೆ ಏನಾಗಬೇಕು? ಅವರು ಬರೋದೇ ಪಾಸ್ ಆಗಬೇಕು. ಇಲ್ಲಿ ಬೆಲ್ಲ ತಡ್ಕೊಂಡೋದ್ರೆ ಬರುತ್ತೆ, ಆ ರೀತಿ ಅಲ್ಲಿ ನೆಲ್ಲಕ್ಕೆ ಬರೋದಿಲ್ಲ. ಸಾಧನೆ ಎಂಬುದು ಯಾವಾಗ ಯಾರು ಮಾಡಬೇಕು? ಪ್ರತಿಯೊಬ್ಬರು ಕೂಡ ಅವರವರೇ ಮಾಡಬೇಕೇ ಹೊರತು ಇನ್ನೊಬ್ಬರು ಮಾಡಿ ಉಪಯೋಗ ಬರೋದಿಲ್ಲ. ಯಾರೋ ಲೋನ್ ಇತ್ತು ಅವನೇ ಕೊಡಬೇಕು ಅಂತಿಲ್ಲ, ಯಾರು ಕೊಟ್ಟರು ಹೋಗುದಿಲ್ಲ. ಅವ್ನ ಪರ ಅವನು ಅಡ್ಜಸ್ಟ್ ಮಾಡೋಕ್ಕೆ ಬಂದರೆ ನಾವು ದುಡ್ಡು ಕೊಟ್ಟೆ ಬಿಟ್ಟು ಹೋಗ್ಬಿಟ್ರೆ ನಡೆಯುತ್ತೆ. ಯೋಚನೆ ಮಾಡಿದ್ರು ಪರೀಕ್ಷೆ ಹೇಗೆ ಮಾಡಿಬಿಟ್ರೆ, ಗೊತ್ತಾಯ್ತಾ? ಓದ್ಕೊಂಡು ಹೋಗಲಿಲ್ಲ, ಓದ್ಕೊಂಡು ಜೊತೆ ಕರ್ಕೊಂಬಂದ, ನನ್ನ ಪರ ಇವ್ರು ಬರೀತಾರೆ ಅಂತ ಹೇಳಿದ, ಹಿಡ್ಕೊಂಡಾದ್ರು ಅದೇ ಅಫೆನ್ಸ್ ಅಲ್ಲಿ ಸಿಕ್ಕಾಕೊಬಿಟ್ಟು ಅವ್ರು ಬರೀತಾರೆ ಅಂತ ಹೇಳಿದ ತಕ್ಷಣ ಅಷ್ಟು ಬಂತು ಅವರಿಗೆ. ದುಡ್ಡು ಕೊಡ್ತಾ ಇದ್ರೆ ಒಪ್ಕೊಡ್ರಿ, ಇದ್ರೆ ಯಾಕೆ ಒಪ್ಕೊಳ್ಳಿಲ್ಲ ಅಂತ ಕೇಳಿದರೆ, ಇದು ಪ್ರಾತಿಸ್ವಿಕಿ. ಅದು ಜನರಲ್ಲಿ ಯಾರು ಬೇಕಾದ್ರೂ ಕೊಡ್ಬೋದಂತ, ಇದು ನೀನೇ ಕೊಡಬೇಕಾದ್ರಿಂದ ನೀನು ಕೊಡು ಇಲ್ಲ ಹೋಗ್ಬಿಡು ಅಷ್ಟೇ. ಕೆಲವು ವಿಷಯ ಬರೆದಿರ್ತಾರೆ, ನಾನ್ ಟ್ರಾನ್ಸ್ಫರಬಲ್ ಅಂತ ಬರೆದಿರ್ತಾರೆ, ಇನ್ನೊಬ್ರಿಗೆ ಕೊಡೋಕ್ಕೆ ಬರೋದಿಲ್ಲ. ಕೆಲವು ಅವ್ರ ಹೆಸರಲ್ಲೇ ಬಂದಾಗ ಏನು ಇನ್ನೊಬ್ರು ತೊಗೊಳಕ್ಕೆ ಬರೋದಿಲ್ಲ. ಇನ್ನೊಬ್ರಿಗಾರೆ ಟ್ರಾನ್ಸ್ಫರಬಲ್ ಅಂತ ಕೊಟ್ಟರೆ ಮಾಡ್ಕೋಬೋದು, ನಾನ್ ಟ್ರಾನ್ಸ್ಫರ್ ಅವರೇ ಬೆಲ್ಲ ವಾಪಸ್ ಕೊಡಬೇಕು, ಇನ್ನೊಬ್ರಿಗೆ ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಅರ್ಥ ಆಯ್ತಾ? ಈ ಎಲ್ಲ ಮಾಡ್ಸ್ಕೊಂಡು ಟ್ರಾನ್ಸ್ಫರ್ ಮಾಡ್ಕೊಬಿಟ್ರೆ ಒಬ್ರಿಗೊಬ್ರು ನಂದೇನೆ ಎಕ್ಸ್ಚೇಂಜ್ ಮಾಡ್ಕೊಂಬಿಟ್ರೆ ಇಬ್ಬರು ಅಧಿಕಾರರು ಹೋಯ್ತು. ದೊಡ್ಡ ಮೊದಲು ಬಂದು ಮಾಡಿಸ್ದವನು ಅಫೆನ್ಸ್, ಇವಂದು ಅಫೆನ್ಸ್, ಆ ರೀತಿ ಮಾಡ್ಕೊಳಕ್ ಬರೋದಿಲ್ಲ. ಯದ್ಯಪೇಷ ಜಿಹಾತಿ ರಾವಣಂ ಸಂಖ್ಯೆ ರಾವಣ ಪರಮಾಸ್ತ್ರ ರಾಘವ ಪರಮಾಸ್ತ್ರವಿತ್ತೀಚಿ ಚ ಜಾಗವದಯೋ ಸಮುಚ್ಚಯಾರ್ಥ. ಜಿಹಾತಿ ಜಹಾತಿ ಅದರಲ್ಲಿ ಒಂದಕ್ಕೆ ಬಿಡ್ತಾನೆ ಅಂತ ಅರ್ಥ, ಒಂದಕ್ಕೆ ಕೊಲ್ತಾನೆ ಅಂತ ಅರ್ಥ. ಒಂದಕ್ಕೆ ಬಿಡ್ತಾನೆ ಅಂತ ಅರ್ಥ, ಒಂದು ಕೊಲ್ತಾನೆ ಅಂತ ಅರ್ಥ. ಅದನ್ನೇ ಹೇಳೋದಕ್ಕೆ ಉಪಯೋಗಿಸ್ತಾರೆ. ಜಿಹಾತಿ ರಾವಣಂ ಸಂಖ್ಯೆ ರಾಘವ ಪರಮಾಸ್ತ್ರ, ರಫ್ಲಿ ಒಂದೇ ಅರ್ಥ ಆದರೂ ಕೂಡ ಸೂಕ್ಷ್ಮ ವ್ಯತ್ಯಾಸ ಇದೆ. ಏನು ಅಂತ ಹೇಳ್ತಾರೆ? ಸ್ವಾತಂತ್ರ್ಯ ಪ್ರಕೃತಿ ತ್ಯಾಗ ಕರ್ತ ನಾರಾಯಣ ಪರಹ ಯದ್ಯಪೇಷ ಜೀವ ಸಂಸ್ಥ ಹಂತ ಚ ಭಗವಾನ್ ಪ್ರಭು ಇತಿ ಚ. ಅಜ್ಞಾನ ತ್ವರೇ ಪರೇ ಇರೋದೆಲ್ಲ ಜೀವನದಲ್ಲಿ, ಪರಮಾತ್ಮ ಏನು ಮಾಡ್ತಾನೆ ಅದನ್ನು ಹೇಗೆ ತೆಗಿತಾನೆ ಗೊತ್ತಾ? ಜೀವನಿಗೆ ಅಫೆಕ್ಟ್ ಆಗಬಾರ್ದು ಹಾಗೆ ತೆಗಿತಾನೆ. ಡಾಕ್ಟ್ರು ಕಣ್ಣಿಗೆ ಹೇಗೆ ಪರೆ ತೆಗಿತಾನೆ? ಕಣ್ಣಿಗೆ ಅಫೆಕ್ಟ್ ಆಗದಂತೆ ಅಂತ ತೆಗಿತಾನೆ. ಇದು ಎಲ್ರಿಗೂ ಬರೋದು, ಯಾರಿಗೆ ಬರುತ್ತೆ ಇದು? ಅವರಿಗೆ ಉಳಿದವರ ಕಣ್ಣೇ ತೆಗೆದುಬಿಡ್ತಾರೆ. ಕಣ್ಣೇ ತೆಗೆದ್ರೆ ಡಾಕ್ಟರ್ ಅಂತ ಕರೆಯೋದಿಲ್ಲ, ಕಣ್ಣಿನ ದೋಷ ಮಾತ್ರ ತೆಗಿಬೇಕು. ಇದಕ್ಕೇನು ಬೇಕು? ಅದಕ್ಕೀಗ ಈ ಪೋಸ್ಟ್ ಮಾರ್ಟಮ್ ಯಾವ ಡಾಕ್ಟ್ರ್ ಬೇಕಾದ್ರೆ ಮಾಡ್ಬೋದು. ಯಾಕೆ ಎಡ ಹಡ ಅದು ಯಾರು ಭಾರಿ ಹುಷಾರ ಮಾಡುತ್ತೆ ಹೇಳೋ ರೆಸಿಟಿ ಇಲ್ಲ. ಮತ್ತೆ ಸರಿ ರಿಪೋರ್ಟ್ ಕೊಡೋಕ್ಕೆ ಭಾರ ಕರೆಕ್ಟೆ, ಅದಕ್ಕೆ ಅನಸ್ತೀಶಿಯಾಗಿ ಕೊಟ್ಟು ಮಾಡುತ್ತೆ ಯಾರು ಹೇಳೋಕ್ಕೆ ಹೋಗೋದಿಲ್ಲ. ಆದ್ರೆ ಬದುಕಿರೋರು ಮಾಡ್ಬೇಕಾದ್ರೆ ಭಾರಿ ಕಷ್ಟ ಅದು. ಅದಕ್ಕೇನೆ ಪರಮಾತ್ಮ ಏನು ಮಾಡ್ತಾನೆ, ಆ ದೇವರು ಎಷ್ಟು ಸೂಕ್ಷ್ಮ ಅಂತ ಹೇಳಿದರೆ, ನಮ್ಮೊಳಗೆ ಅಜ್ಞಾನ ಮೈ ತುಂಬ ತುಂಬ್ಕೊಂಡ್ಬಿಟ್ಟಿದೆ, ಹೇಗೆ ತೆಗಿಬೇಕು ಗೊತ್ತಾ? ಈಗ ಅಜ್ಞಾನ ಮಾತ್ರ ಹೋಗಿರಬೇಕು, ಜೀವ ಹೋಗಬಾರ್ದು. ತೆಗೆಯೋದು ಎಲ್ಲರಿಗೂ ಬರೋದಿಲ್ಲ, ದೇವರಿಗೆ ಸಾವತ್ ತೆಗಿತಾನೆ. ಅದಕ್ಕೆ ದೇವ್ರನ್ನ ಕೇಳ್ಕೋಬೇಕು. ಆಯತಾಭ್ಯಾಂ ವಿಶಾಲಾಭ್ಯಾಂ ಸೀತಾಲಾಭ್ಯಾಂ ಕೃಪಾನಿಧೇ ಅರುಣಾಸ ಪೂರ್ಣಾಭ್ಯಾಂ ಲೋಚನಾಭ್ಯಾಂ ವಿಲೋಕಯ. ಈ ರೀತಿ ಕೇಳಿದಾಗ ನಮಗಾಗಲಾರದ ದೋಷ ನಮ್ಮಲ್ಲಿದೆ, ನಮಗೆ ತಗೊಳಕ್ಕೆ ಬರ್ತಾ ಇಲ್ಲ. ಅರ್ಥ ಆಯ್ತಾ? ದೇವರಲ್ಲಿಲ್ಲ, ಅವನು ತೆಗಿಲಿಕ್ಕೆ ಬರುತ್ತೆ. ಕೆಲವನ್ನ ಅವರೇ ಮಾಡ್ಕೋಬೇಕು, ಕೆಲವನ್ನ ಅವ್ರಾಗಿ ಇನ್ನೊಬ್ಬರೇ ಮಾಡ್ಬೇಕು. ಅದನ್ನು ಕೆಲವು ಇನ್ನೊಬ್ಬರೇ ಮಾಡ್ಬೇಕು. ಮನಸ್ಸಲ್ಲಿ ಏನಿದೆ ಅವನೇ ಹೇಳ್ಕೋ, ಬೇರೆ ಹೇಳಕ್ಕೆ ಬರೋದಿಲ್ಲ. ಅರ್ಥ ಆಯ್ತಾ? ಕೆಲವನ್ನ ಇನ್ನೊಬ್ರು ಹೇಳ್ತಾರೆ, ಅವ್ರಿಗೆ ಗೊತ್ತಾಗೋದೇ ಇಲ್ಲ. ಅದಕ್ಕೆ ಎಲ್ಲದಕ್ಕೂ ಒಂದೇ ನ್ಯಾಯ ಮಾಡಬಾರ್ದು, ಅದಕ್ಕೂ ಮತ್ತೆ ಭೇದ ಜ್ಞಾನ ಬೇಕು. ಯಾವ್ಯಾವ್ದಕ್ಕೆ ಏನೇನು ಬೇಕು ಅಂತೇಳಿ ಭೇದ ಜ್ಞಾನ ಗೊತ್ತಿರಬೇಕು. ಅವ್ರು ಇತಿಚ ಕಿಂಚ ಮಹತಿ ಮಹಸಿ ಅಸುರಜನ ಮೋಹನಾಯ ಶಿವಾದೀನ್ ಪೂಜಯಸಿ. ದೇವ್ರು ಏನು ಮಾಡ್ತಾನೆ ಗೊತ್ತಾ? ಇಷ್ಟೆಲ್ಲ ಇದ್ದರೂ ಕೂಡ ಪರಮಾತ್ಮ ಮಹಸಿ ಮಹೀಯಸೆ ಎಷ್ಟೋ ಜನ ಮೋಹನಕ್ಕೋಸ್ಕರವಾಗಿ ಶಿವಾಜಿ ಪೂಜೆ ಮಾಡಿಬಿಟ್ಟು ಕನ್ಫ್ಯೂಷನ್ ಬೇರೆ ಏರ್ಪಡ್ತಾನೆ. ಮೊದಲೇ ಕನ್ಫ್ಯೂಷನ್ ಮಾಡದೆ ಹೋದರೂ ಪರವಾಗಿಲ್ಲ, ನಮಗೆ ಪ್ರಾಬ್ಲಮ್ಮೇ ಜೀವನಿಗೆ ಅಟ್ಲೀಸ್ಟ್ ಕೆಲವಿರುತ್ತೆ ಡಿಫಿಕಲ್ಟ್ ಕೋರ್ಸ್. ಅದು ಎಷ್ಟು ಚೆನ್ನಾಗಿ ಓದಿದ್ರು ಕೋರ್ಸ್ ಡಿಫಿಕಲ್ಟಿ, ಅದು ಕೆಲವು ಓದದೆ ಹೋದ್ರೆ ಮಾತ್ರ ಡಿಫಿಕಲ್ಟು. ಇಲ್ಲಿ ಎಷ್ಟು ಓದಿದ್ರು ಡಿಫಿಕಲ್ಟೇ, ಪರಮಾತ್ಮ ಏನು ಮಾಡ್ತಾರೆ ಗೊತ್ತಾ, ಮೊದಲೇ ಶಾಸ್ತ್ರ ಭಾರಿ ಕಷ್ಟ, ಅದು ಅನುಗ್ರಹ ಮಾಡಿ ಸರಿ ಮಾಡ್ತಾನೆ, ಉದ್ಧಾರ ಮಾಡ್ತಾನೆ. ಇನ್ನು ಕೆಲವರಿಗೆ ಮೋಹ ಬೇರೆ ಕಳಿಸ್ತಾರೆ, ಇನ್ನೊಂದು ಪ್ರಾಬ್ಲಮ್. ಅದು ಮೊದಲೇ ಕುರುಡ, ಅವನು ಅಡ್ಡ ತೆರೆ ಇನ್ನೊಂದೇನು ಹಿಡ್ದ ಲೆಕ್ಕ, ಅದು ಕೈ ಕೂಡ ಚಾರ್ಜ್ ಸಿಗಬಾರ್ದು. ಹಸುರ ಮೋಹನ ಮಾಡ್ತಾನೆ ಪರಮಾತ್ಮ, ಅವ್ರು ಉದ್ಧಾರ ಮಾಡೋದಿಲ್ಲಲ್ಲ, ಏನು ಮಾಡ್ತಾನೆ ಅವರನ್ನು, ನಾಶವನ್ನೇ ಮಾಡ್ತಾನೆ. ಅದು ದೇವರ ವಿಶೇಷವಾದ ಹಿರಿಮೆ ಆದ್ದರಿಂದ ಅದಕ್ಕೆ ನಾವೆಂದು ಮೋಸ ಹೋಗೋದನ್ನು ನಡ್ಕೋಬೇಕು. ಮಹೀಯ ಸೇಚ ಸುರಜನೇನ ಪೂಜ್ಯ ಸೇಚ, ಈ ರೀತಿ ಮಾಡಿದಾಗ ಕೆಲವು ಮೋಸ ಮಾಡಿದ್ರೆ ಏನು ಮಾಡ್ತಾರೆ, ಕೆಲವು ಜನ ಬೈತಾರೆ, ಛೇ ಮೋಸಗಾರಣೇನು ನೀನು ಸಾವಸಾನ ಬೇಡ ಅಂತಾರೆ. ಆದರೆ ದೇವರು ಮಾಡೋ ಮೋಸನ ಅವ್ರು ಏನು ಮಾಡ್ತಾರೆ, ದೇವತೆಗಳು ಪೂಜೆ ಮಾಡ್ತಾರೆ ಅದನ್ನು. ಯಾಕೆ ಅಯೋಗ್ಯರಿ ಮಾಡಿದ ಮೋಸ ಏನದು, ಒಳ್ಳೆ ಕೆಲಸ. ಯೋಗ್ಯರಿ ಮೋಸ ಮಾಡಿದ್ರೆ ತಪ್ಪೋದು, ಅಯೋಗ್ಯರಿ ಮೋಸ ಮಾಡ್ತಾನೆ ಗ್ರೇಟ್ ಅದು. ಹೇಳಲಿಲ್ಲ ಒಳ್ಳೆಯವನನ್ನು ಅರೆಸ್ಟ್ ಮಾಡಲೇಬೇಡ್ರಿ, ಇನ್ನೊಬ್ಬನ್ನ ಕೋರ್ಟ್ ಆಡಿದ್ರು ಅರೆಸ್ಟ್ ಮಾಡಿ. ಈ ವೀರಪ್ಪನಂತವ್ರು ಡೈವರ್ ಅಲ್ವೇ ತೊಗೊಂಬನ್ನಿ, ಮತ್ತು ಅದೇ ಕೋರ್ಟ್ ಆರ್ಡರ್ ತಗೊಂಡು ಆರ್ಡರ್ ಮಾಡೋದು. ಅಯೋಗ್ಯರನ್ನು ಮೋಹನ ಮಾಡೋದು ಏನದು ಗುಣ, ಆದ್ದರಿಂದ ದೇವರು ಪೂಜೆ ಮಾಡ್ತಾರೆ ಅದನ್ನು. ಪರಮಾತ್ಮ ಅವಸರ ಮೋಹಕ ನೀನು ಸ್ತೋತ್ರ ಮಾಡ್ತಾರೆ, ದೈತ್ಯ ವಿಮೋಹಕ ನಿತ್ಯ ಸುಖಾದೇ ತಾಯ ಸ್ತೋತ್ರ, ಮತ್ತು ದೈತ್ಯ ವಿಮೋಹಕ ದೇವರು ಕೊಟ್ಟ ಬಾ ದೇ ಮೋಹಕ ನೀನು ಅಂತ ಹೇಳಿಬಿಟ್ಟು. ಆ ರೀತಿ ಒಳ್ಳೆಯ ಮಾಡೋಕ್ಕೆ ಬರುತ್ತಾ, ಸಾಧ್ಯ ಇಲ್ಲ. ಯಾಕೆ ದೈತ್ಯರನ್ನು ಮೋಹನ ಮಾಡಿ ಒಳ್ಳೆ ಕೆಲಸ ಆದರೆ ಸುರ ವಿಮೋಹಕರು ಬಂದಿದ್ದಾಗಿಬಿಡುತ್ತಾ. ದೇವ ವಿಮೋಹಕ ಕಾಪಿ ಹೊಡೆದು ಹೊರಗೆ ಕಳಿಸ್ತಾನೆ ಗುಣ, ಒಳ್ಳೆಯವ್ರು ಸರಿಯಾಗಿ ಬಡಿಯೋ ಹೊರಗೆ ಕಳಿಸಿಬಿಟ್ರೆ ಪಾಪ ಅವ್ರ ಕೆರಿಯರೇ ಹಾಳಾಗಿ ಹೋಗುತ್ತಾನೆ, ಅದು ದೋಷ. ಅದು ಮತ್ತು ಅಯೋಗ್ಯರೇ ಶಿಕ್ಷೆ ಕೊಡ್ತಾರೆ ಎಂಬುದು ಗುಣ. ಅದು ಅಣಿಮಾದಿ ಅಷ್ಟಗುಣ ವ್ಯಾಪ್ತ ಗಣೋ ವಾ, ದೇವರನ್ನ ಏನಂತ ಆರಾಧನೆ ಮಾಡ್ತಾರೆ, ಅಷ್ಟಗುಣ ನೋಡಿ ಅಲ್ಲಿ ಮುಂದೆ ಹೇಳ್ತಾರೆ. ಜಹಾತಿ ಮಹಿಷೆ ಅಷ್ಟಗುಣೋ ಅಪರಿಮೇಯ ಭಗ, ಅಷ್ಟಗುಣವಂತ ಅಂತಾನೆ ಕರೀತಾರೆ. ಅಷ್ಟಗುಣ ಶಬ್ದಕ್ಕೆ ಒಂದರ್ಥ ಏನು, ಎಂಟು ಗುಣ ಇರೋನು. ಎಂಟು ಅಂದರೆ ಯಾವುದು, ಅಣಿಮಾ ಮಹಿಮಾ ಲಹಿಮ, ಯೋಗ ಸಿದ್ಧ ಇರೋದೇ ಉಂಟಾದ್ರೆ ಪೂರ್ಣ ಗುಣ ಅಂತ ಅರ್ಥ. ಇವತ್ತು ಆರು ಸಬ್ಜೆಕ್ಟ್ ಇದೆ, ಆರಲ್ಲೂ ಪಾಸ್ ಆಗಿದ್ದಾನೆ ಏನರ್ಥ, ಎಲ್ಲದರಲ್ಲೂ ಪಾಸ್ ಆಗಿದ್ದಾನೆ ಅಂತ ಅರ್ಥ. ಆದರೆ ಎಂಟರಲ್ಲಿ ಆರು ಆಗಿದ್ದಾನೆ ಅಂದರೆ ಅಪೂರ್ಣ ಆಯಿತು, ಡಿಫ್ರೆಂಟ್ ಗೊತ್ತಾಯ್ತಾ. ದೇವರು ಅಷ್ಟಗುಣ ಅಂದರೂ ಕರೆಕ್ಟು, ಪೂರ್ಣ ಗುಣ ಅಂದರೂ ಕಷ್ಟ, ಅರ್ಥ ಆಯ್ತಾ. ಅಷ್ಟಗುಣ ಅಂದರೆ ಕರೆಕ್ಟು, ಬ್ರಹ್ಮಸೂತ್ರ ಭಾಷೆಯಲ್ಲಿ ಬರೀಬೇಕಾದ್ರೆ ಜನ್ಮಾಂತ್ಯಸ್ಯ ಯಥಾಮತಕ್ಕೆ ಅರ್ಥ ಬರೀತಾರೆ, ದೇವರು ಸೃಷ್ಟಿಯಾದಿ ಅಷ್ಟಕರ್ತ ಅಂತ ಅರ್ಥ ಬರೀತಾರೆ. ಜನ್ಮಾಂತ್ಯಸ್ಯ ಯಥ ಅಂತ ಹೇಳಬೇಕಾದ್ರೆ ಜನ್ಮ ಆದಿ ಶಬ್ದದಿಂದ ಉಳಿದು ಏಳು ತಗೊಂಡು ಎಷ್ಟು ಮಾಡಬೇಕಲ್ಲೇ, ಎಂಟು ಮಾಡಬೇಕು. ಯಾವುದು ಎಂಟು, ಉತ್ಪತ್ತಿ ಸ್ಥಿತಿ ಸಂಹಾರ ನೇತಿರ್ ಜ್ಞಾನಮಾವೃತಿ ಬಂಧಮೋಷ್ಠವಚ ಪುರುಷಾತ್ ಯಸ್ಮಾತ್ ಹರಿರೇಕರಾಟ್ ಅಂತ ಹೇಳ್ಬಿಟ್ಟು ಅಣುಭಾಷ್ಯ ಬರೀಬೇಕಾದ್ರೆ ವಿಷ್ಣುರೇವ ವಿಜಿಜ್ಞಾಸ್ಯ ಸರ್ವಕರ್ತ ಆಗಬೋಧಿತ ಅಂತ ಹೇಳ್ಬಿಡ್ತಾರೆ. ನಮಗೆ ಡೌಟ್ ಬಂತು, ಎಂಟು ಕರ್ತ ಅಂತ ಅಲ್ಲಿ ಹೇಳ್ತೀರಿ, ಸರ್ವಕರ್ತ ಅಂತ ಇಲ್ಲಿ ಹೇಳ್ತೀರಿ, ಮತ್ತು ಯಾವ್ದು ಸರಿ ಅಂದರೆ, ಇರೋದೇ ಎಂಟು ಅಂದಮೇಲೆ ಎಂಟು ಮಾಡಿದರೆ ಅಷ್ಟೇ, ಸರ್ವ ಆದರೂ ಅಷ್ಟೇ, ಆದರೆ ಹತ್ತಿದ್ದಾಗ ಎಂಟು ಮಾಡಿದರೆ ಹೋಯ್ತು. ಸೊ ಇರೋದು ಎಂಟು, ಉತ್ಪತ್ತಿ ಸ್ಥಿತಿ ಸಂಹಾರ ನಿಯಮನ ಜ್ಞಾನ ಅಜ್ಞಾನ ಬಂದ ಮಾಡಿ ಓದೋಯ್ತು, ಸರ್ವಕರ್ತ ಅಂತ ಅರ್ಥ. ಅದಕ್ಕೆ ಎಲ್ಲ ಮಾಡಿದ್ದೀಯಾ, ಒಂದೇ ಕೆಲಸ ಕೊಟ್ಟರು ಎಲ್ಲ ಕೆಲಸ ಆಯಿತು ಅಂದ, ಆದರೆ ಹತ್ತು ಕೆಲಸ ಕೊಟ್ಟರು ಒಂದು ಮಾಡಿದ ಕೆಲಸ ಮಾಡಿಲ್ಲ. ಅದಕ್ಕೆ ಅಷ್ಟಗುಣನೂ ಕರೆಕ್ಟು, ಸರ್ವಗುಣನೂ ಕರೆಕ್ಟ್ ಅರ್ಥ ಬರೀತಾರೆ ನೋಡಿ. ಅಷ್ಟಗುಣೋ ವ್ಯಾಪ್ತ ಗುಣೋವಾ ಸರ್ವಗುಣೋವಾ ಅಶ್ ವ್ಯಾಪ್ತವು ಇತಿ ಧಾತು. ಅಷ್ಟಗುಣ ಎಂಬುದಕ್ಕೆ ನೀವು ವ್ಯಾಪ್ತ ಗುಣ ಅಂತ ಅರ್ಥ ಹೇಗೆ ಮಾಡ್ತೀರಿ ಅಂದರೆ, ಅಷ್ಟ ಅಂದರೆ ಎಂಟು ಅಂತ ಒಂದು ಅರ್ಥ, ಇನ್ನೊಂದು ಅಶ್ ಅನ್ನೋ ಶಬ್ದದಿಂದ ಬಂದಿದೆ. ಅಶ್ ಧಾತುವಿಗೆ ವ್ಯಾಪ್ತಿ ಅಂತ ಅರ್ಥ ಇದೆ, ಅಷ್ಟ ಅಂದರೆ ವ್ಯಾಪ್ತ ಅಂತ ಅರ್ಥ. ಈ ಅರ್ಥ ನೀವೆಲ್ಲ ಸಾಮಾನ್ಯರು ಮಾಡೋಕ್ಕೆ ಬರೋದಿಲ್ಲ, ವಿಶೇಷ ಜ್ಞಾನ ಇದ್ದರೆ ಸಾಧ್ಯ. ಅಪರಿಮೇಯ ಭಗೋ ದುರ್ಜ್ಞೇಯ ಪರಮೈಶ್ವರ್ಯಾದಿ ಗುಣ, ಅಪರಿಮೇಯ ಭಗೋ ದುರ್ಜ್ಞೇಯ ಪರಮೈಶ್ವರ್ಯಾದಿ ಗುಣ. ಅಪರಿಮೇಯ ಭಗ, ಭಗ ಅಂದರೆ ಐಶ್ವರ್ಯಸ್ಯ ಸಮಗ್ರಸ್ಯ, ಐಶ್ವರ್ಯಾದಿ ಷಡ್ಗುಣ ಪರಿಪೂರ್ಣ. ಪರಿಮೇಯ ಅಂದ್ರೇನು, ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ ಆಗುವಷ್ಟು ಷಡ್ಗುಣ ಅಷ್ಟೈಶ್ವರ್ಯ ಗುಣಪೂರ್ಣ. ಅಪರಿಮೇಯ ಅಂದ್ರೇನು, ಅದು ಒಂದೊಂದು ಗುಣ ಯಾರಿಗೂ ಅರ್ಥ ಆಗೋದಿಲ್ಲ, ಅಂಥ ಅಷ್ಟ ಷಡ್ಗುಣ ಐಶ್ವರ್ಯ ಸಂಪನ್ನ. ದುರ್ಜ್ಞೇಯ ಪರಮೈಶ್ವರ್ಯಾದಿ ಗುಣ ಅರ್ಥ, ದುರ್ಜ್ಞೇಯ ಪರಮೈಶ್ವರ್ಯಾದಿ ಗುಣ. ಮುಂದೆ ಯದಿ ನ ಸಮುಚ್ಚರಂತಿ, ಇದರಿಂದ ಸ್ವಾರಸ್ಯ ಏನು ಅಂದರೆ, ನಿನ್ನನ್ನು ಅರ್ಥ ಮಾಡಿಕೊಳ್ಳೋದು ಭಾರಿ ಕಷ್ಟ, ಯಾಕೆ ವೇದಗಳು ಬಹಳ ರಹಸ್ಯವಾಗಿ ಹೇಳುತ್ತೆ, ಅರ್ಥ ಮಾಡ್ಕೊಳ್ಳೋದು ಕಷ್ಟ ಅಂತ ಹೇಳಿದ್ರು. ಈಗ ನಮಗೆ ಸ್ವಾರಸ್ಯ ಗೊತ್ತಾಗುತ್ತೆ, ನಾವು ವೇದಗಳನ್ನು ಧೈರ್ಯ ತಿಳ್ಕೊಳ್ಳೋದು ಯಾತಕ್ಕೆ ಬರೋದಿಲ್ಲ ಅಂದರೆ, ಅದು ಕೃಷ್ಣ ಅರ್ಜುನ ಪ್ರಶ್ನೆ ಕೇಳಿದ್ದೇನೋ, ಪ್ರಕೃತಿ ಉಪಾಸನೆ ಶ್ರೇಷ್ಠನೋ ನಿನ್ನ ಉಪಾಸನೆ ಶ್ರೇಷ್ಠನೋ ಇನ್ನೊಂದು ರೀತಿ ಅರ್ಥ ಮಾಡ್ಕೊಳ್ಳೋಕೆ ಬರುತ್ತೆ. ವೇದಗಳಿಂದ ಅರ್ಥ ಮಾಡ್ಕೊಳ್ಳೋ ಶ್ರೇಷ್ಠನೋ, ನೀವು ಬರೆದ ಬ್ರಹ್ಮಸೂತ್ರಾದಿಗಳ ಅರ್ಥ ಮಾಡ್ಕೊಳ್ಳೋ ಶ್ರೇಷ್ಠನೋ ಅಂತ ಪ್ರಶ್ನೆ. ಅವ ಏನು ಉತ್ತರ ಕೊಡಬೇಕಾಗ, ವೇದದಿಂದ ಅರ್ಥ ಮಾಡ್ಕೊಳ್ಳೋದು ಭಾರಿ ಕಷ್ಟ, ಭಾಷ್ಯದಿಂದ ಸೂತ್ರ ಓದ್ಕೋದ್ರೆ ಭಾರಿ ಸುಲಭ ಅಂತ ಪರಮಾತ್ಮ ಹೇಳಿದ. ಅರ್ಥ ಆಯ್ತಾ, ಯಾಕೆ ವೇದಗಳ ಮೊದಲೇ ಸಮಸ್ಯೆ ಏನಿದೆ, ಅನಂತ ವೈವೇದಾಹ ಎರಡನೇದೇನಿದೆ ರಹಸ್ಯ ಆಗಿ ಏನೇನೋ ಪೆಥೆಟ್ಗಳಿದೆ. ವೇದವ್ಯಾಸರು ಭಾಗವತ ಹೇಗೆ ಬರೀತಾರೆ ಡೈರೆಕ್ಟ್, ಏನೇನು ಕನ್ಫ್ಯೂಷನ್ ಇಲ್ಲ. ಅವಾಗ ಏನು ಯಾವ ಸುಲಭ ಆಯ್ತು? ಈಗ ಜ್ಞಾನ ಪಥನ ಸುಲಭ ಆಯಿತು. ಸ್ವಲ್ಪ ವೇದಾದಿಗಳಿಂದ ಜ್ಞಾನ ಪಡೆಯೋದಕ್ಕಿಂತ ನಾವು ಯಾವುದರಿಂದ ಪಡೆಯೋ ಶ್ರೇಷ್ಠ? ಮಹಾಭಾರತ ಆದಿ ವ್ಯಾಸಕೃತ ಗ್ರಂಥಗಳಿಂದ ಪಡೆಯೋ ಶ್ರೇಷ್ಠ. ಬ್ರಹ್ಮಸೂತ್ರ ಅದಕ್ಕೆ ಪರವಿದ್ಯಾ ಅಂತ ಹೇಳ್ತಾರೆ. ವೇದಗಳಿಂದ ದಾರಿ ತಪ್ಪೋ ಚಾನ್ಸ್ ಇದೆ. ಬ್ರಹ್ಮಸೂತ್ರ ಓದಿದ್ರೆ ದಾರಿ ತಪ್ಪೋದಿಲ್ಲ. ಅದಕ್ಕೇನಂತ ಹೇಳ್ತಾರೆ? ಅದಕ್ಕೆ ಪರವಿದ್ಯಾ ಅಂತ ಹೆಸರಿದೆ. ಇದು ಅರ್ಥ ಮಾಡಿಕೊಂಡ್ರೆ ಇದಕ್ಕೆಲ್ಲ ಅನ್ವಯ ಇದೆ. ಈಗ ಅದು ಆಚಾರ ಸಿದ್ಧಾಂತ ಎಕ್ಸ್ಟೆಂಡ್ ಮಾಡ್ಕೊಂಡ್ಬಿಟ್ರೆ ಪ್ರಶ್ನೆ ಅದು. ಯಾವುದೇ ಕಾರಣಕ್ಕೂ ಕೂಡ ನಾವು ಸುಲಭವಾದ ದಾರಿ ಅಂದರೆ ಅದು ಯಾವುದೇ ರಿಸ್ಕ್ ಇರಬಾರ್ದು. ಸಿಂಪಲ್ ಇರಬೇಕು, ರಿಸ್ಕ್ ಇರಬಾರ್ದು. ಅದು ಡಿಫಿಕಲ್ಟು ಮತ್ತು ರಿಸ್ಕ್ ಇದೆ, ಎರಡೆರಡು ಬೇರೆ. ವೇದಾರ್ಥಿ ಇವತ್ತು ಉದಾಹರಣೆಗೆ ವೈದಿಕರೆಲ್ಲ ವಿಷ್ಣು ಸರ್ವೋತ್ತದ ಒಪ್ಲೇ ಇಲ್ಲ. ವಿಭಾಂಸಕರು ವೇದ ಓದ್ಬಿಟ್ಟು ದೇವರೇ ಇಲ್ಲ ಅಂತ ಹೇಳಿಬಿಟ್ರು. ಕಷ್ಟ ಅಂತ ಅರ್ಥ ಆಯ್ತು ಅಲ್ಲಿಗ. ವೇದ ಓದಿದ್ರೆ ದೇವ್ರು ತಿಳ್ಕೊಳ್ತಾ ಹೋದ್ರೆ ಇವ್ರು ಏನು ವೇದ ಓದ್ದೇ ಆಗಾಯ್ತು? ಅದ್ವೈತಗಳ ಜ್ಞಾನಕಾಂಡಕ್ಕೆ ಎರಡು ಭಾಗ ಮಾಡ್ಕೊಬಿಟ್ರು. ಇವೆಲ್ಲ ಅತತ್ವ ಏನೇನೋ ಕತೆ ಮಾಡ್ಕೊಬಿಟ್ರು. ಆದರೆ ಮಹಾಭಾರತ ಹಾಗೆಲ್ಲ ಮಾಡಕ್ಕೆ ಬರೋದಿಲ್ಲ. ಯಾಕೆ? ಅನಂತ ಅಲ್ಲದು, ಲಕ್ಷ ಶ್ಲೋಕ ಕಡಿಮೆ ಆಗೋಯ್ತು. ಬ್ರಹ್ಮಸೂತ್ರ ಬರೀ 544, ವೆರಿ ಸಿಂಪಲ್ ಆಗೋಯ್ತು. ಅರ್ಥ ಮಾಡ್ಕೊಂಡು ವೆರಿ ಸಿಂಪಲ್. ಆದ್ದರಿಂದ ವೇದವ್ಯಾಸರಿಂದ ಗ್ರಂಥಗಳಿಂದ ಜ್ಞಾನ ಪಡೆಯೋದು, ವೇದಗಳಿಂದ ಜ್ಞಾನ ಪಡೆಯೋದು ಯಾವ ಶ್ರೇಷ್ಠ? ಮತ್ತು ಎಲ್ಲ ಗ್ರಂಥಗಳು ಇದ್ದಾಗಲೇ ಅಯ್ಯೋ ಅರ್ಥ ಆಗೋದಿಲ್ಲ ಏನು ಮಾಡಬೇಕು ಅಂತೇಳಿ ವೇದಾಂತ ಸಂತತ ಕೃತಾಂತ ರಸಮ್ನ ವಿದ್ಮಃ ಅಂತ ಹೇಳಿದಾಗ ಅವತಾರ ಆಯಿತು. ಅಂದಮೇಲೆ ಗ್ರಂಥ ಇದ್ದರೂ ಕೂಡ ಅರ್ಥ ಮಾಡ್ಕೊಳಕ್ಕೆ ಸಾಧ್ಯ ಆಗುತ್ತೆ. ದೇವರ ಅನುಗ್ರಹ ಮಾಡಿದಾಗ ಸುಲಭ ಆಯಿತು. ದೇರ್ಫೋರ್ ಯಾವುದು ಇಂಪಾರ್ಟೆಂಟ್ ಆಯ್ತು? ಈಗ ವೇದಾದಿ ಗ್ರಂಥಗಳನ್ನು ಓದಿ ಜ್ಞಾನ ಪಡೆಯೋದಕ್ಕಿಂತ ಬ್ರಹ್ಮಸೂತ್ರಾದಿಗಳ ಮೂಲಕ ಓದಿದಾಗ ಜ್ಞಾನ ಸುಲಭ ಆಗಿಬಿಡುತ್ತೆ. ಎರಡು ಅಡ್ವಾಂಟೇಜ್ ಅಲ್ಲಿ ವೇದನ ಓದ್ದಾಗ ಆಯಿತು, ವೇದಾರ್ಥ ಇದೆ ಅದರೊಳಗೆ, ಇದು ಅದು ಸಿಕ್ಕಂತೆ ಆಯಿತು. ಅದು ಇದು ಮಾಡೋ ಚಾನ್ಸಸ್ಸೇ ಇಲ್ಲ. ಆ ಅರ್ಥದಲ್ಲಿ ಅಪ್ಲೈ ಮಾಡಿಕೊಂಡ್ರು ಭಾಳ ಉಪಯುಕ್ತ ಆಗುತ್ತೆ. ಇಲ್ಲರೂ ಸಾಧ್ಯ ಅಂತ ಹೇಳಿದ್ರೆ ಎಲ್ಲರಿಗೂ ಸೂತ್ರಗಳು ಬೇಕು. ಸೂತ್ರ ಬೈಪಾಸ್ ಮಾಡೋಕ್ಕೆ ಯಾರಿಗೂ ಬರೋದಿಲ್ಲ. ಎದಿನ ಸಮುಚ್ಚರಂತೆ ಅದೇ ವಿಷ್ಣುನ ಇಷ್ಟೆಲ್ಲ ಅರ್ಥ ಮಾಡಿಕೊಂಡೆ ವೇದಗಳನ್ನು, ಮತ್ತು ಬ್ರಹ್ಮಸೂತ್ರಕ್ಕೆ ಬರಲೇಬೇಕು. ಕೊನೆಗೆ ಬ್ರಹ್ಮಸೂತ್ರಕ್ಕೆ ಬರೆದವರು ಸಾಧ್ಯನೇ ಇಲ್ಲ. ಆದರೆ ಬ್ರಹ್ಮಸೂತ್ರ ವೇದ ಬಂದು ಹೋಗ್ಬಿಟ್ಟಿದೆ, ಮತ್ತೆ ಹೋಗ್ಬೇಕಾಗಿಲ್ಲ, ಅದರಲ್ಲೇ ಬಂದ್ಬಿಡುತ್ತೆ. ಇದು ಇಂಪಾರ್ಟೆಂಟ್. ಆ ಏನು ಮಾಡ ಅಪಾರ್ಥ ಮಾಡ್ತಾರೆ? ಯಾರು ಮಾಡ್ತಾರೆ? ವೇದವ್ಯಾಸರು ಬಿಟ್ಟು ಅರ್ಥ ಮಾಡಿದ್ರು ಪ್ರಾಬ್ಲಮ್ ಆಯ್ತು. ಇವತ್ತು ಏನು ಮಾಡಿದ್ರು ಒಂದು ಚೆಕ್ ಕೊಟ್ಟ, ಗೊತ್ತಾಯ್ತಿಲ್ಲ ಯಾರು ಚೆಕ್ ಕೊಟ್ಟ, ಭಾರಿ ಖುಷಿ ತಿಸ್ಕೊಬಿಟ್ಟ. ಆಮೇಲೆ ಬಾಯಿ ಬಂದ ಬೈ ಕಳಿಸ್ಬಿಟ್ಟ ಅವನ್ನ, ಮತ್ತೆ ಚೆಕ್ ಬಂದಾಯ್ತಲ್ಲ ಇನ್ನೇನು ಅಂತೇಳಿ. ಗೊತ್ತಾ ಅವರು ಸ್ಟಾಪ್ ಪೇಮೆಂಟ್ ಕೊಟ್ಟ ಅಲ್ಲಿಗೆ, ಕತೆ ಮುಗಿತು ಅವರು. ಹೇಳಿತಾ? ಸೊ ವೇದವ್ಯಾಸರು ಬ್ರಹ್ಮಸೂತ್ರ ಓದಿದ್ರು, ವೇದವ್ಯಾಸರೇ ಬೈದರು, ಸ್ಟಾಪ್ ಪೇಮೆಂಟ್ ಆಯ್ತು. ಜ್ಞಾನ ಸ್ಟಾಪ್ ಪೇಮೆಂಟ್ ಅವರಿಗೆ, ಜ್ಞಾನ ಬರದಂತೆ ಮಾಡು ಅಂತ ಹೇಳ್ಬಿಟ್ಟು. ಆಚಾರ್ಯ ಏನು ಮಾಡಿ ವೇದವ್ಯಾಸ ಸ್ತೋತ್ರ ಮಾಡಿದ್ದಕ್ಕೆ ಅವಳು ಅವ್ರಿಗೆ ಪ್ರಾಬ್ಲಮ್ ಅಂತ ಹೇಳಿದ. ನಾನು ಹೇಳಿದ್ರೆ ಕೊಡು ಅವ್ರಿಗೆ ಅಂತ ಹೇಳಿ ರಿಲೀಸ್ ಇಟ್ಟು ಅಂತ ಹೇಳಿದ. ಡಿಫ್ರೆನ್ಸ್ ಗೊತ್ತಾಯ್ತಾ? ಅದು ಅವನು ಏನು ಮಾಡಿದ, ಚೆಕ್ ಸುಳ್ಳ ಪೂರ್ತಿ ಒಳ್ಳೆ ಮಾತಾಡ್ದ, ಆಮೇಲೆ ಕೈ ಕೊಟ್ಟು ಇನ್ನೇನು ಕೊಟ್ಟೆ ಇನ್ನೇನು ಮಾಡೋಕ್ಕೆ ಬರುತ್ತೆ ಅಂತ ಹೇಳಿಬಿಟ್ಟು ಸಿಕ್ಕಾಕೊಂಡ. ಅವ್ರೇನು ಮಾಡಿದರು, ಆ ಚೆಕ್ ಇಂಪಾರ್ಟೆಂಟ್ ಆಗಲಿ, ಯಾರು ಇಂಪಾರ್ಟೆಂಟ್ ಆಯ್ತು ಅವರಿಗೆ? ಆ ವ್ಯಕ್ತಿಯ ಮನೋಭಾವ ಇಂಪಾರ್ಟೆಂಟ್ ಆಯಿತು. ಆವಾಗ ಏನಾಯಿತು, ಈ ಚೆಕ್ ಉಳಿತು, ಅವರು ಮತ್ತೆ ಮತ್ತೊಂದು ಚೆಕ್ ಕೊಟ್ಟರು, ಮತ್ತೆ ಅದು ಬೇರೆ ಬಂದು ಅವ್ರಿಗೆ ಒಂದನ್ನೇ ಕೊಟ್ಟು ಇನ್ನೊಮ್ಮೆ ಎಂದು ಕೊಡದಂತೆ ಮಾಡಿದೆ ಅವರಿಗೆ. ಮತ್ತೆ ವೇದ ಮಾಡಿದ್ದು ಹಾಗೆ ದೇವರನ್ನು ಬಿಟ್ಟುಬಿಟ್ಟು ನಾವೇ ಅರ್ಥ ಬರೀತೀವಿ ಅಂತ ಒಂದು ದಾರಿ ತಪ್ಪಿದರು. ಆಚಾರ್ಯ ಏನು ಮಾಡಿದರು, ನಾರಾಯಣ ಗುಡಿ ಒಬ್ಬರು ಬ್ರಹ್ಮಸೂತ್ರ ಭಾಷೆಗೆ ಅಂತ ಮಂಗಳ ಮಾಡಲಿಲ್ಲ. ಅರ್ಥ ಆಯ್ತಾ? ವೆಂಕಟಾಚಾರ್ಯ ಮಂಗಳನೇ ಮಾಡಲಿಲ್ಲ ಅದಕ್ಕೆ ಫಸ್ಟ್ ಆಫ್ ಆಲ್, ಡೈರೆಕ್ಟ್ ಶುರು ಮಾಡಿಬಿಟ್ರು. ಇವರು ನೂರಾರು ಮಂಗಳ ಮಾಡ್ತಾ ಅರ್ಥ ಕೆಡಿಸಿ ಹಾಕ್ಬಿಟ್ರು. ಆದ್ದರಿಂದ ಹುಡುಗರು ಯಾರು ಮಂಗಳ ಮಾಡಿಲ್ಲ, ಮಂಗಳ ಮಾಡಿದವರು ಇಬ್ಬರೇ, ಶ್ರೀವೈಷ್ಣವರು ಆಚಾರ್ಯರು ಇಬ್ಬರೇ ಮಂಗಳ ಮಾಡಿದ್ದು. ಅವ್ರ ಮಂಗಳ ಹೆಸರಿಗೆ ಮಂಗಳ ಅಷ್ಟು, ಏನೋ ಕಥೆಗಳು ಬರೀ ಪೂರ ಇದು ಮಾಡಿಬಿಡ್ತಾರೆ. 20-30 ಶ್ಲೋಕ ಬರೀತಾರೆ ಇಂಟರ್ನ್ಯಾಷನಲ್. ಅದಕ್ಕೆ ಆಚಾರ ಒಂದೇ ಒಂದು ಶ್ಲೋಕ ಮೈಲಿ ಮ್ಯಾಚಿಂಗ್. ಏನು ಸಾರನೋ ಅದು, ಅವ್ರು ಉಳಿದವ್ರು ಯಾರೇ ಮತ್ತೆ ಅಲ್ಲಿ ಮಂಗಳಾಚರಣೆ ಮಾಡಿದರೂ ಕೂಡ ಅವ್ರ ಮಂಗಳಾಚರಣೆಗೂ ಗ್ರಂಥಕ್ಕೂ ಸಂಬಂಧನೇ ಇರೋದಿಲ್ಲ. ನಮ್ಮಲ್ಲಿ ಹಾಗಲ್ಲ, ಮಂಗಳಾಚರಣೆ ಶ್ಲೋಕದ ಇಡೀ ಗ್ರಂಥ ಸಾರ ಬಂದಿರುತ್ತೆ. ಗೊತ್ತಾಯ್ತಾ? ಇಡೀ ಗ್ರಂಥದ ಸಾರ ಆ ಒಂದು ಶ್ಲೋಕದಲ್ಲಿ ಹೇಳ್ತಾರೆ. ಅಷ್ಟು ನಮ್ಮ ವೈಶಿಷ್ಟ್ಯ ಅದು. ಆ ದೃಷ್ಟಿಯಿಂದ ಆ ಮಧ್ಯಮತ ಎಲ್ಲ ಕಡೆ ಹೋಗ್ಬೇಕು ನಾವು. ಯದಿ ದ ಸಮುಚ್ಚರಂತಿ ಯತಯೋಪಿ ಹೃದಿ ಕಾಮ ಜಡ ದುರಧಿಗಮೋ ಅಸತಾಂ ಹೃದಿ ಗತೋ ಅಸ್ಮೃತ ಕಂಠಮಣಿ ಅನುತೃಪ್ತ ಯೋಗಿನಾಂ ಅಭಯೋ ಭಗವನ್ ಅವಗತಾನಿ ಅಂತಕಾತ್ ಅನಧಿರೂಢ ಪದಾತ್ ಭವತಃ. ಯದಿ ನ ಸಮುಚ್ಚರಂತಿ ಯತಯ ಅಪಿ ಹೃದಿ ಕಾಮಜಡಾತ್ ದುರಧಿಗಮಃ ಅಸತಾಂ ಹೃದಿ ಗತಃ ಅಸ್ಮೃತ ಕಂಠಮಣಿ ಅನುತೃಪ್ತ ಯೋಗಿನಾಂ ಅಭಯಃ ಭಗವನ್ ಅನವಗತ ಅಂತಕಾತ್ ಅನಧಿರೂಢ ಪದಾತ್ ಭವತಃ. ಯದಿ ಯತಯೋಪಿ ಹೃದಿ ಕಾಮಜಡಾತ್ ಜಡಶರೀರಾವಿಷ್ಟ ಕಾಮಾತ್ ನ ಸಮುಚ್ಚರಂತಿ ಸಮ್ಯಕ್ ನೋದ್ಗಚ್ಛಂತಿ ನೋತ್ಥಿತಾ ಭವಂತಿ ವಿಷಯ ಕಾಮಾಃ ಶುರಿತ್ಯರ್ಥಃ. ಯದಿ ಯತಯಃ ಅಪಿ ಯತಿಗಳಾಗಿದ್ದರೂ ಕೂಡ ಕೃತಿ ಕಾಮಜಡಾತ್ ಜಡಶರೀರಾವಿಷ್ಟ ಕಾಮಾತ್ ನಾ ಸಮುಚ್ಚರಂತಿ ಸಮ್ಯಕ್ ನಾ ಉದ್ಗಚ್ಚಂತಿ. ಯತಿಗಳು ಆಗಿಬಿಟ್ಟಿದ್ದಾರೆ, ಇನ್ನೂ ಕಾಮ ಗೆದ್ದಿಲ್ಲ, ಆದರೆ ಯತ್ಯಾಶ್ರಮ ತಗೊಂಡು ಪ್ರಯೋಜನಕ್ಕೆ ಬರಲಿಲ್ಲ. ನೋತ್ಥಿತಾ ಭವಂತಿ, ಉದ್ಧಾರ ಆಗೋದಿಲ್ಲ ಅವರು. ವಿಷಯ ಕಾಮಾಸುರಿತ್ಯರ್ಥ, ಇವತ್ತಂತೂ ವೆರಿ ಕಾಮನ್ ಆಗೋಗ್ಬಿಟ್ಟಿದೆ. ಯದಿ ಹೃದಿಗತೋಪಿ ತೇಷಾಂ ಅಸತಾಂ ಅಪ್ರಶಸ್ತ ಕರ್ಮಣಾಂ ಪುಂಸಾಂ ದುರ್ಜ್ಞೇಯ ಅಸ್ಮೃತ ಕಂಠಮಣಿ ರೀತಿ ಲುಪ್ತೋಪಮಾ. ನೀನು ಹೇಗಿರ್ತಿ ಗೊತ್ತಾ, ಹೃದಯ ಕಾವು ದುರಧಿಗಮೋ ಅಸತಾಂ, ಯಾವನೇನು ತಿಳಿಯೋದಿಲ್ಲ ಅಂದಮೇಲೆ ಸ್ವಾರಸ್ಯ ಇಷ್ಟೇ. ಯತಿಗಡಾಗಿ ದೇವರ ಕಾಡಲಿಕ್ಕೆ ಅಂತ ಹೊರಟು ಬರೀ ದಾರಿ ತಪ್ಪಿ ನಿನ್ನ ಕಳ್ಕೊಂಡು ಹೋಗಿಬಿಡ್ತಾರೆ ಅಂದಮೇಲೆ ಇನ್ನು ದುಷ್ಟರಿಗೆ ಕಾಣ್ತೀಯ ನೀನೀಗ. ಗೊತ್ತಾಯ್ತಾ, ಯತ್ಯಾಶ್ರಮ ತಗೊಳ್ಳೋ ಉದ್ದೇಶ ಭಾರಿ ಒಳ್ಳೆಯದು. ಅಂಥಲ್ಲೂ ಕೂಡ ಕಾಮ ಬಿಡದೆ ಹೋಗಿದ್ದಕ್ಕೆ ಅವರು ನಿನ್ನ ಕಾಣಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಸತ್ತ ಜನ ಅವ್ರಿಗೆ ಏನೇನೂ ಬೇಕಿಲ್ಲ, ಅವ್ರಿಗೆ ಅವ್ರಿಗೆ ಸಿಗ್ತೀಯ ನೀನೀಗ, ಸಿಗೋದೇ ಇಲ್ಲ. ಭಾರಿ ಓದೋರಿಗೆ ಕಷ್ಟ ಅಂದಮೇಲೆ ಓದೋ ಇದ್ದವ್ರಿಗೆ ಸಿಗುತ್ತಾ ಅರ್ಥ ಆಗುತ್ತೆ ಅಂತಾರಲ್ಲ, ಹಾಗೆ ಕೈ ಉಚ್ಚಿಸಿದ್ದ ಹೃದಯ ಗತೋ ಅಸ್ಮೃತ ಕಂಠಮಣಿ. ಒಳ್ಳೆ ದೃಷ್ಟಾಂತ ಕೊಡ್ತಾರೆ. ಈಗ ಎಲ್ಲರ ಹೃದಯದಲ್ಲಿ ಪರಮಾತ್ಮ ಇದ್ದಾರೆ, ಎಲ್ಲರ ಬಿಂಬರೂಪಿಯಾಗಿದ್ದಾರೆ. ಅದು ಎಲ್ರಿಗೂ ಯಾಕೆ ಕಾಣೋದಿಲ್ಲ ಅಂತ ಕೇಳಿದರೆ, ಅಸ್ಮೃತ ಕಂಠಮಣಿ, ಕಂಠದಲ್ಲಿ ನೆಕ್ಲೆಸ್ ಕಟ್ಕೊಂಡಿದ್ದು ಹುಡುಕ್ತಾರೆ, ಎಲ್ಲೋಯ್ತೇನು ಹುಡುಕಿದ್ದು ಹುಡುಕಿದ್ದಾರೆ. ಸ್ಪೆಕ್ಸ್ ಹಾಕೊಂಡು ಏನು ಸ್ಪೆಕ್ಸ್ ಇಟ್ಟು ಅಂತ ಹುಡುಕಿದರೆ ಯಾವ ಹಾಗೆ. ಆದರೆ ಅವ್ರು ಎಷ್ಟು ವಿರಾರ್ಥ ಕೆಲವೆಲ್ಲ ಎಷ್ಟ ಭಾಷೆ ಅಂದರೆ ಹೋಗಿರ್ತಾರೆ, ಎಂಟು ಹತ್ತು ಮೇಲೆ ಹೋದ್ರೆ ಹೌಸ್ಬಂದು ಬಿಡ್ತಾರೆ, ಬಿಟ್ಟೋಗ್ಬಿಟ್ಟು ಅದು ಹಾಕೊಂಡಿದ್ದಾರೆ ಸ್ಪೆಕ್ಸ್ ಅಂತ ಹೇಳಿದ್ರೆ ಅಯ್ಯೋ ಅಂತ ಮತ್ತೆ ಹೋಗೋಸ್ ಅಂತ. ಅಂದರೆ ಅಷ್ಟು ಮಟ್ಟಿಗೆ ಬರೋ ಬರುತ್ತೆ ಪರಿಸ್ಥಿತಿಗೆ. ಅಂದರೆ ನಾವೆಲ್ಲ ದೇವರ ಹತ್ತಿರ ಇದ್ದರೂ ಕೂಡ ಹೇಗೆ ಬರೀತಾರೆ ಎಂಬುದಕ್ಕೆ ನಮ್ಮ ತಿರೋದನ್ನೇ ಹೇಗೆ ಮರಿತೇವೆಲ್ಲ ಹಾಗೆ ದೃಷ್ಟಾಂತ ಕೊಡ್ತಾರೆ. ಕಣ್ಣಿಗೆ ಹಾಕೊಂಡ ಕಂಡಕ್ಕನೇ ಮರೆಯೋದಾದರೆ ನೀವು ಹೃದಯದಲ್ಲಿ ಪರಮಾತ್ಮ ಮರೆಯೋದು ಏನು ಆಶ್ಚರ್ಯ. ಮರಿತಾರೆ ಅಸ್ಮೃತ ಕಂಠ, ಅದು ವಿಸ್ಮೃತ ಕಂಠಮಣಿ ನ್ಯಾಯ ಅಂತಾನೆ ಹೆಸರು. ಅದ್ವೈತರು ಡಿಸ್ಯೂಸ್ ಮಾಡ್ಕೋತಾರೆ ಅದನ್ನು. ನೋಡಿದ್ರ ನಾವೇ ಬ್ರಹ್ಮನಾಗಿದ್ದು ಮರೆತುಬಿಟ್ಟಿದ್ದೇವೆ ಈಗ ಅಂತ ಹೇಳ್ಬಿಟ್ಟು. ಗೊತ್ತಾಯ್ತಾ, ಅಲ್ಲಿ ಹೇಳ್ತಾರೆ ಮರೆಯೋ ವ್ಯಕ್ತಿ ಅಲ್ಲ ಬ್ರಹ್ಮ, ಪುಣ್ಯಕ್ಕೆ ಸ್ಪೆಕ್ಸ್ ಬರ್ತವೆ ಅಂತ ಬರ್ತಾರೆ. ಗೊತ್ತಾಯ್ತಾ, ನನ್ನೇ ಮರ್ತುಬಿಟ್ಟಿದ್ದ ಯಾರು ಬರ್ತಾರೆ, ಯಾರು ಬಂದಿದ್ದಾರೆ ಯಾರು ಕೂಡ. ಅವ್ರು ರಾಂಗ್ ಎಕ್ಸಾಂಪಲ್, ನಮ್ಮದು ಒಳ್ಳೆ ಎಕ್ಸಾಂಪಲ್, ಅವ್ರಿಗೆ ಕೆಟ್ಟ ಎಕ್ಸಾಂಪಲ್. ಜೀವ ತನ್ನೇ ಮರ್ತುಬಿಟ್ಟು, ಬ್ರಹ್ಮ ತನ್ನೇ ಮರ್ತುಬಿಟ್ಟಿದಾನಂತೆ, ಮರ್ತ ಅಯ್ಯೋ ಜೀವ ಅಂತ ತಿಳ್ಕೊಂಬಿಟ್ಟಿದಾನಂತೆ. ಇದು ಆ ಕೇಸ್ ಅಲ್ಲ, ನನ್ನ ಪದಾರ್ಥ ಬರ್ತೇ ಅಂದರೆ ಒಪ್ಪೋದು, ನನ್ನೇ ಮರ್ತುಬಿಟ್ಟಿದ್ದಾರೆ ಅಂತ ಕೇಳಿದರೆ ಹುಚ್ಚ ಅಂತ ಕರೀತಾರೆ. ಅದು ದೇವರು, ಅದು ಕೂಡ ಅವರಿವರಲ್ಲ ದೇವರು. ಈ ಕಂಠಮಣಿ ಮರಿಬಹುದು ಅಜ್ಞಾನ, ಅವನಿಗೆ ದೇವರಿಗೆ ಬ್ರಹ್ಮ ಅಜ್ಞಾನ ಇದ್ದರೆ ದೇವರೇ ಅಲ್ಲ ಫಸ್ಟ್ ಅವನು. ದೇವರಿದ್ದರೆ ಅಜ್ಞಾನ, ಅಜ್ಞಾನ ದೇವರಲ್ಲ. ದೇವರಿಗೆ ಅಜ್ಞಾನ ಬಂತು ಅಂತ ಹೇಳಿದರೆ ಅಜ್ಞತಾ ಅಖಿಲ ಸಂವೇತ್ತು ಘಟತೆ ನಕುತಶ್ಚನ ಉಪಾಧಿ ಕಂಡನ. ಅದೇ ಪಾಯಿಂಟ್ ಹೇಳ್ತಾರೆ, ಮುಂದೆ ಹೇಳ್ತಾರೆ. ವಿಸ್ಮೃತ ಕಂಠಮಣಿ ಪುರುಷೋ ಯದಾ ಕಂಠಸ್ಥಿತ ಮಣಿಂ ನಾ ಜಾನಾತಿ ತಥಾ ಇತ್ಯರ್ಥ. ಕಂಠದಲ್ಲಿರೋ ಮಣಿನ ತಿಳಿಯೋದಿಲ್ಲ, ಹೃದಯದಲ್ಲಿರೋ ದೇವರನ್ನು ತಿಳಿಯೋದಿಲ್ಲ. ಎಷ್ಟು ಸುಲಭ, ಕಂಠದಲ್ಲಿರೋ ಮಣಿನ ಹೇಗೆ ಮರೀತಾನೋ ಹೃದಯದಲ್ಲಿರ್ತಕ್ಕಂಥ ದೇವರನ್ನ ಮರೀತಾನೆ. ವೆರಿ ಇಂಪಾರ್ಟೆಂಟ್. ಕಂಠಮಣಿ ಮಣಿಂ ನಾ ಜಾನಾತಿ ತಥಾ ಇತ್ಯರ್ಥ. ಅನೇನ ಸ ಯಥಾ ಕಾಮೋ ಭವತಿ ತತ್ ಕರ್ತುರ್ಭವತಿ ತತ್ ಕರ್ಮ ಕುರುತೆ ತದಭಿಸಂಪದ್ಯತೆ ಇದು ಕಾಮಯಾಮಾನ ಇತ್ಯಾದಿ ಇತ್ಯೇತದ್ ವಿವೃತಂ. ಅದು ಯಥಾ ಕಾಮ ಇರ್ತಾನೋ, ಕಾಮಕ್ಕೆ ತಕ್ಕಂತೆ ಕೆಲಸ ಮಾಡ್ತಾನೆ, ಕೆಲಸಕ್ಕೆ ತಕ್ಕಂತೆ ಜ್ಞಾನ ಬರುತ್ತೆ, ಅವ್ರಿಗೆ ಸಿದ್ಧಿ ಬರೋದಿಲ್ಲ. ಅದಕ್ಕೋಸ್ಕರ ಹೇ ಭಗವನ್, ಅನುತೃಪ್ತಯೋ ಯೋಗಿನಾಂ ಅನುತೃಪ್ತಾನಾಂ ವಿಷಯಾಲಂ ಬುದ್ಧಿಂ ಪ್ರಾಪ್ತಾನಾಂ ನಿಷ್ಕಾಮಾನಾಂ ಇತ್ಯರ್ಥ. ಅದಕ್ಕೆ ಸನ್ಯಾಸಾದಿಗಳು ಅರ್ಥ ಬರೋದು ಯಾವಾಗ ಅಂದರೆ ಅವರು ಅನುತೃಪ್ತ ಯೋಗಿಗಳಾಗಬೇಕು. ಅನುತೃಪ್ತ ಅಂದ್ರೇನು, ಅಲಂ ಬುದ್ಧಿ ಬರಬೇಕು, ಇನ್ನು ಸಾಕು. ತದಲಂ ಬಹುಲೋಕ ವಿಚಿಂತನಯ, ಇನ್ನು ಸಾಕು ಅನಿಸ್ಬಿಡ್ಬೇಕು. ಊಟಕ್ಕೆ ಕೂತಾಗ ಹೇಳ್ತಾನೆ, ಯಾವಾಗ ಹೇಳ್ತಾನೆ, ಇನ್ನು ಸಾಕು ಅನಿಸಿದಾಗ ಹೇಳ್ತಾನೆ. ಅದು ಆ ರೀತಿಯಲ್ಲಿ ವಿಷಯೋಪಭೋಗ, ಎಷ್ಟೇ ರುಚಿ ಇದ್ದರೂ ಕೂಡ ಆಮೇಲೆ ತಿಲ್ಲಕ್ಕಾಗೋದಿಲ್ಲ, ಅವರಿಗೆ ವಾಮಿತ್ ಆಗತ್ತೆ, ತಿಲ್ಲಕ್ಕೆ ಬರೋದಿಲ್ಲ. ಅದು ವಿಷಯ ಸುಖಗಳು ಒಂದು ಸ್ಟೇಜಲ್ಲಿ ಸ್ಟಾಪ್ ಆಗಬೇಕು, ಇನ್ನು ಸಾಕು ಅಂದ್ಬಿಡ್ಬೇಕು. ಅವನಿಗೇನಾಗುತ್ತೆ, ಈಗ ಊಟ ಬಿಟ್ಟು ಹೇಗೆ ಹೇಳ್ತಾನೋ, ಸಂಸಾರ ಬಿಟ್ಟು ಎಂತ ಬರೀದೋ, ಹೇಳಕ್ಕೆ ಬರೋದಿಲ್ಲ ಅವ್ರಿಗೆ. ಅಲ್ಲಿ ಇನ್ನು ಗಟ್ಟುಕೂತಿರ್ತಾರೆ ಅಲ್ಲಿ ಕೂಡ, ಸಾಕು ಅನ್ನೋ ಬುದ್ಧಿ ಬರೋರು ಹೇಳೋಕ್ಕಾಗುತ್ತೆ, ಕೆಲವರು ಇರ್ತಾರೆ. ಅಪ್ಪ ಏ ತೊಗೊಂಡು ಇದು ಮಜ್ಜಿಗೆ ಬಂದಿಲ್ಲ ಅಂತ ಕೂತಿರ್ತಾರೆ, ಇಡು ಕೂಡ ಮಜ್ಜಿಗೆ ಬಂದಿಲ್ಲ ನಮ್ಮ ಕಡೆಗೆ, ನಾನೇ ಕೇಳಿ ಈಗಲೇ ಅಂತ ಕೂತಿರ್ತಾರೆ. ಅದು ಬಂದಮೇಲೆ ಎದ್ದು ಬಿಡ್ತಾರೆ ತಕ್ಷಣ. ಅದಕ್ಕೆ ಸಾಧನೆ ಆಗೋವರಿಗೆ ಹೇಳೋಕ್ಕಾಗೋದಿಲ್ಲ, ಸಾಧನೆ ಆದರೆ ಕೂಡಕ್ಕೂ ಆಗೋದಿಲ್ಲ ಅಂತ ಹೇಳ್ತಾರೆ. ಹೇ ಭಗವನ್, ಅನುತೃಪ್ತ ಯೋಗಿನಾಂ ಅನುತೃಪ್ತಾನ ವಿಷಯ ಅಲಂ ಬುದ್ಧಿಂ ಪ್ರಾಪ್ತಾನಾಂ ನಿಷ್ಕಾಮಾನಾಂ ಇತ್ಯರ್ಥ. ನಿವೃತ್ತಿ ವಾ ಮಾರ್ಗಸ್ಥಿತಾನಾಂ, ಆ ನಿವೃತ್ತಿ ಮಾರ್ಗದಲ್ಲಿ ಇರತಕ್ಕಂಥವ್ರು. ಪುಂಸಾಂ ಭವತೋ ಅಧೀನಾತ್ ಅನಧಿರೂಢ ಪದಾತ್ ಅನಾರೂಢ ವೈಕುಂಠಾದಿ ಬ್ರಹ್ಮಸ್ಥಾನಾತ್ ಅಜ್ಞಾನಾತ್ ಅನವಗತ ಅನವಗಮ ಅರ್ಥ ಸಿತಾಸಿತಯೋ ಗುಣ ಗುಣವಿಗುಣಯೋ ನಹಿ ದೇವ ಅಂತ ಕೆಳಗಿದೆ. ಅನಾಗತಾನ್ ಅಜ್ಞತಾದಂತಕಾತ್ ಕಾಲಾದಿಲಕ್ಷಣಾತ್ ಅಭಯೋ ಅಭಯಪ್ರದಃ. ನೀನು ಎಲ್ಲಾದ್ರಿಂದ ಕಾಲಾದಿಗಳಿಂದ ಇರೋ ಭಯವನ್ನು ತಪ್ಪಿಸ್ತಕ್ಕಂಥ ಅಭಯಪ್ರದ ನೀನು. ಪೂರ್ಣಾನ್ನದ ಲಕ್ಷಣ ಮುಕ್ತಿಂ ದದಾತಿ ಇತ್ಯರ್ಥ. ಅಂಥವರಿಗೆ ಮುಕ್ತಿ ಕೊಡ್ತೇವೆ ಹೊರತು ಎಲ್ಲರಿಗೂ ಮುಕ್ತಿ ಕೊಡೋದಿಲ್ಲ. ಇಂದ್ರಿಯಾಭಿಮಾನಿ ದೇವಾನಾಂ ವಿಯೋಗಾಭಾವ ಲಕ್ಷಣಾಂಚ. ಇಂದ್ರಿಯಾಭಿಮಾನಿ ದೇವತೆಗಳು ವಿಯೋಗವನ್ನು ಹೊಂದದೆ ಜಾಗೃತರಾಗಿದ್ದು ಅನುಗ್ರಹ ಮರಹ ಮಾಡ್ತೀಯ. ಅಮುನಾಚ ಅಥ ಅಕಾಭಯಮಾನೋ ಯೋ ಅಕಾಮೋ ನಿಷ್ಕಾಮಃ ಆಪ್ತಕಾಮಃ ಆತ್ಮಕೋಮಕಾಮೋ ನತಶ್ಚ ಪ್ರಾಣಃ ಉತ್ಕ್ರಾಮಂತಿ ಬ್ರಹ್ಮೈವ ಸನ್ ಬ್ರಹ್ಮಾಪ್ಯೇತಿ. ಯಾವನು ಅಕಾಮಯಮಾನಃ ಅದಕಾಮನೆ ಬಿಟ್ಟುಬಿಡ್ತಾನೋ, ಅಕಾಮಃ ಯಾವ ಬೇಕೆ ಮನಸ್ಸಲ್ಲಿ ಹೊಂದಿಲ್ವೋ, ಪ್ರಜಹಾತಿ ಯದಾ ಕಾಮಾನ್ ಆ ಮಾತಿನ ಅರ್ಥ. ನಿಷ್ಕಾಮಃ ಕೆಟ್ಟ ಕಾಮನೆ ಹೆಸರು ಕೂಡ ಬರೋದು. ಆಪ್ತಕಾಮಃ ಲೌಕಿಕದ ಪೂರ್ಣ ತೃಪ್ತ ಕಾಮಃ, ಆತ್ಮಕಾಮಃ ದೇವರು ಬೇಕು ಅಂತ ಅಪೇಕ್ಷೆ ಪಡ್ತಾನೆ. ನತಶ್ಚ ಪ್ರಾಣ ಉತ್ಕ್ರಾಮಂತಿ, ಅವನು ಮತ್ತೆ ಸಾಯೋದಿಲ್ಲ, ಅವನೇನಾಗ್ತಾನೆ ಅರ್ಚಿರಾದಿ ಮಾರ್ಗದಲ್ಲಿ ಹೋಗಿ ತಲುಪಿಟ್ಟು ಬಿಡ್ತಾನೆ. ಮತ್ತೆ ಬ್ರಹ್ಮೈವ ಸನ್ ಬ್ರಹ್ಮಾಪ್ಯೇತಿ, ಮೂಲತಃ ಜ್ಞಾನಾನಂದಾದಿ ಗುಣಗಳನ್ನು ಯಥಾಶಕ್ತಿ ಹೊಂದಿದ ಜೀವ ಪೂರ್ಣ ಗುಣನಾಗಿ ಬಿಡ್ತಾನೆ ಅಷ್ಟೇ. ಇತಿ ಸೃಜಿ ವ್ಯಾಖ್ಯಾನಂ ಕೃತಂ ಅಸ್ಯಾಹ ಶ್ರುತೇಹೇ ವಿಶೇಷಾರ್ಥಃ ವಿಶಿದ್ಧ ಕಾವಯುಕ್ತಾನಾಂ ಅಸತಾಂತು ವಿಶೇಷತಃ ದುರ್ಜ್ಞೇಯೋ ಭಗವಾನ್ ವಿಷ್ಣು ಹೃದಿಸ್ಥೋ ಅಸ್ಪೃತ್ ಹೃದಿಸ್ಥ ಅಸ್ಪೃತ ಹಾರವತ್. ಒಳ್ಳೆ ದೃಷ್ಟಾಂತ ಕೊಡ್ತಾರೆ ಆಚಾರ್ಯ ಭಾಷ್ಯ ದಾವತಾತ್ಪರ್ಯದ ವಾಕ್ಯ. ನಿಷಿದ್ಧ ಕಾಮಯುಕ್ತಾನಾಂ, ಯಾರಿಗೆ ನಿಷಿದ್ಧ ಕಾಮನೆ ಇದೆ ಅವರಿಗೆ ದೇವರು ಕಾಣೋದಿಲ್ಲ. ಅವ್ರು ಯಾರವರು? ಅಸತ ದುರ್ಜನರು. ನಿಷಿದ್ಧ ಕಾಮನೆ ಮಾಡೋದು ಯಾರು? ದುರ್ಜನರು. ವಿಶೇಷತಃ ದುರ್ಜ್ಞೇಯೋ ಭಗವ ಎರಡು ಭಾಗ ತಗೊಂಡ್ರು. ಒಬ್ಬ ಅಸಜ್ಜನ ದೇವರು ಕಾಣೋದೇ ಇಲ್ಲ, ಒಬ್ಬರು ಸಜ್ಜನ ಇನ್ನು ಕಾಮ ಬಿಟ್ಟಿಲ್ಲ ಅವನಿಗೂ ದೇವರು ಕಾಣೋದಿಲ್ಲ. ಎರಡು ಕೇಸ್ ಇದೆ ಈಗ. ಅಸಜ್ಜನ ಯಾರಿಗೆ ಯಾರು ಕಾಣೋದಿಲ್ಲ ಅಂದರೆ ಎಂದೂ ಕಾಮ ಬಿಡೋ ಚಾನ್ಸೇ ಇಲ್ಲ. ಇವ್ರು ಬಿಡೋ ಚಾನ್ಸ್ ಇದೆ ಬಿಟ್ಟಿಲ್ಲ ಅವನಿಗೂ ದೇವರು ಕಾಣೋದಿಲ್ಲ. ದುರ್ಜ್ಞೇಯು ಅವನಿಗೆ ಕಾಮ ಬಿಡೋ ಚಾನ್ಸೇ ಇಲ್ಲ, ಇವ್ರು ಇನ್ನೂ ಬಿಟ್ಟಿಲ್ಲ. ಡಿಫರೆನ್ಸ್ ಯಾರು? ಇಲ್ಲದ್ರೆ ಮುಕ್ತಿ ಹೋಗ್ತಾರ ಅವನು. ಗೊತ್ತಾಯ್ತಾ? ಒಂದು ಸ್ಟೇಜ್ ಇನ್ನೂ ಸಾಕು ಅಂದ್ಬಿಡ್ತು, ಮುಂದೆ ಗೆದ್ದ ಅವನು. ದುರ್ಜ್ಞೇಯೋ ಭಗವಾನ್ ವಿಷ್ಣು ಹೃದಿಸ್ತ ಅಸ್ಪೃತ ಹಾರವತ್. ಅಲ್ಲಿ ಮಣಿ ಎಂಬುದನ್ನ ಇನ್ನು ಕ್ಲಿಯರ್ ಮಾಡಿದರು. ವಿಸ್ಮೃತ ಹಾರವತ್, ಮಣಿ ಅಂದರೆ ಮಣಿಹಾರ ಅಂತ ಅರ್ಥ. ಮಣಿಹಾರ ಇನ್ನು ಭಾರಿ ಸ್ವಾರಸ್ಯ ಇದೆ ಅದರೊಳಗೆ. ಏನೋ ಮರ್ತುಬಿಟ್ಟ ದೊಡ್ಡದಲ್ಲ. ರತ್ನದ ಹಾರ ಬರೀತಾನೆ ಅಂದರೆ ಏನರ್ಥ? ಅರ್ಥ ಆಯ್ತಾ? ರತ್ನದ ಹಾರ ಬರೀತಾನೆ ಅಂದರೆ ಎಂಥ ಬರ ಬಂದಿರಬೇಕು. ಪರಮಾತ್ಮ ಯಾರು? ಗುಣರತ್ನ ಹಾರ, ಅವನ್ನೇ ಬರೆದ್ಬಿಡ್ತಾನೆ. ಎಲ್ಲಿದ್ದಾನೆ ಅವನು? ಹೃದಯದ ಮೇಲಿರೋ ಹಾರ ಮರೀತಾನೆ, ಹೃದಯದ ಒಳಗಿರೋ ದೇವರನ್ನು ಮರೀತಾನೆ. ಅರ್ಥ ಆಯ್ತಾ? ಹೃದಯದ ಹೊರಗಿರೋ ದೇವರು, ಹೃದಯ ಹಾರ ಇದು ಮಣಿ. ಇದು ಎಕ್ಸ್ಟರ್ನಲ್, ಇದು ಇದ್ರ ಜ್ಞಾನನೂ ಇರೋದಿಲ್ಲ. ಒಳಗಿರೋ ದೊಡ್ಡ ಗುಣಿ ಯಾರು? ನಾರಾಯಣ ಅಗಣ್ಯ ಗುಣ ನಿತ್ಯೈಕ ನಿಲಯಾಕೃತಿ. ಆಚಾರ್ಯ ಉಪಾಧಿ ಖಂಡನ ಬೆರೀತಾ ಹೇಳ್ತಾ, ಅಗಣ್ಯ ನಿಲಯಾಕೃತಿ. ಪರಮಾತ್ಮನನ್ನು ಏನಂತ ಕರೀತಾರೆ? ಅನರ್ಘ್ಯ ಗುಣಸಾಗರ ಪರಮಾತ್ಮನ ಕರೆಯೋದು. ಅಂದರೆ ಗುಣಗಳು ಮಣಿಗಳವೆಲ್ಲ ಕೂಡ. ಸಿಂಹಪತ್ತೆ ನಿತ್ಯಾಗಣಿತ ಗುಣಮಾಣಿಕ್ಯ ವಿಷದ ಪ್ರಭಾ ಜಾಲೋಲ್ಲಾಸೋಪಹತ ಸಕರಾವದ್ಯ ತಮಸೇ ಅಂತ ಮಣಿನೇ ಮರೆತು ಬಿಡ್ತಾರೆ. ಆಶ್ಚರ್ಯ ಏನೂ ಇಲ್ಲ. ಒಳ್ಳೆ ದೃಷ್ಟಾಂತ. ನಮ್ಮ ದೇಹ ಸ್ವರೂಪ ದೇಹ, ಮೇಲೆ ಕೆಳಗೆ, ಮೇಲೆ ಹೊರಗಡೆಗೆ ಕಂಠಮಣಿ, ಒಳಗಡೆಗೆ ಹೃದಯ ಪರಮಾತ್ಮ ಮಣಿ. ಇದನ್ನು ಮರೀತಾರೆ, ಅದನ್ನು ಮರೀತಾರೆ. ಇದನ್ನು ಒಮ್ಮೆ ಮರೀತಾರೆ, ಯಾವಾಗಲೂ ಮರೆತು ಬಿಡ್ತಾರೆ ದೇವರನ್ನ. ಆದ್ದರಿಂದ ಉದ್ಧಾರ ಆಗೋದು ಯಾವುದನ್ನು ಸಣ್ಣ ಪುಟ್ಟ ಮರ್ತಿಲ್ಲ. ಏನು ಮರ್ತಿದ್ದಾನೆ ಅವನು? ಮಣಿ ಭಾಳ ಪ್ರೆಷಸ್. ಅದು ದೇವರು ಎಷ್ಟು ಪ್ರೆಷಸ್? ಮೋಸ್ಟ್ ಪ್ರೆಷಸ್. ಅದು ದೇವರನ್ನೇ ಮರೆತು ಬಿಡ್ತಾನೆ. ದೇವಾಶ್ಚರ್ವಣಯಶ್ಚೈವ. ದೇವರು ದೂರ ಇಲ್ಲ, ಹತ್ತಿರ ಇದ್ದಾನೆ. ಹತ್ತಿರ ದೂರ ಮರೀತಾನೆ ಅಂದರೆ ಯಾರ್ಯಾರೋ ನೆನಪಾಡ್ಕೊಂಡಿರ್ತಾನೆ, ಬಿಟ್ಟುಬಿಡ್ತಾನೆ. ಸಾಮಾನ್ಯವಾಗಿ ಆ ರೀತಿ ಆಗ್ತಾ ಇರುತ್ತೆ. ಇನ್ವಿಟೇಷನ್ ಎಲ್ಲ ಪೋಸ್ಟ್ ಮಾಡ್ತಾ ಹೋಗ್ತಾರೆ, ಕರೀತಾ ಹೋಗ್ತಾರೆ. ಕೊನೆಗೆ ಪ್ರೊಜೆಕ್ಷನ್ ಮುಗಿಯೋ ಹೊತ್ತು ಇನ್ನೇನು ಮಾಡೋತ್ತಿ ನೆನಪಾಗ್ತಾರೆ. ಯಾರು ಹೋದರೆ ಭಾರಿ ಇಂಪಾರ್ಟೆಂಟ್ ಬಿಟ್ಬಿಟ್ಟಿರ್ತಾರೆ. ಅಯ್ಯೋ ಅವ್ರು ಮರ್ತು ಬಿಟ್ಟಲ್ಲ ಅದಕ್ಕೆ ಓಡಾಡ್ತಾರೆ. ಕೆಲಸ ಪ್ರೊಜೆಕ್ಟ್ ಮುಗಿದಲ್ಲಿ ಜ್ಞಾಪಕ ಮಾಡ್ಕೊಂಡ್ಬಿಡ್ತಾರೆ. ಇವತ್ತು ಅನುಭವದಲ್ಲಿ ಬರುತ್ತದೆ, ಅದು ಎಕ್ಸ್ಟೆಂಡ್ ಮಾಡ್ಕೋಬೇಕು. ಹಾಗೆ ದೇವರನ್ನು ಮರ್ತು ಬಿಡ್ತೀವಿ ನಾವು. ಭಾಳ ಮುಖ್ಯವಾದ ವ್ಯಕ್ತಿನ ಕೆಲವು ಹೇಳಂತ ಬಿಟ್ಬಿಡ್ತಾರೆ. ಕೊನೆ ಸ್ಪೆಷಲ್ ಹೇಳಬೇಕು ಅಂತ ಕೊನೆ ಪೂರ್ತಿ ಬಿಟ್ಬಿಡ್ತಾರೆ. ಆ ಥರ ಕೊನೆಗೆ ತಿನ್ಬೇಕು ಅಂತ ಇಟ್ಕೊಂಡು ಹೊಟ್ಟೆ ತಿನ್ನಕ್ಕಾಗದೆ ಚೆಲ್ಲಿಬಿಡ್ತಾರೆ. ಆ ಥರ ಕೊನೆಯೇ ತಿನ್ನಕ್ಕೆ ಇಟ್ಕೊಂಡಿರ್ತಾರೆ. ಪಾಪ ತುಂಬ ಪ್ರಿಯವಾದದ್ದನ್ನು ಹುಚ್ಚಾಬಟ್ಟೆ ಇದ್ದಿದ್ದು ಆ ತಿನ್ನಕ್ಕಾಗಲೇ ಬಿಟ್ಟು ಹೋಗ್ಬಿಡ್ತಾರೆ. ಅದು ಅದನ್ನು ಏನು ಮಾಡಬೇಕು? ಅದಕ್ಕೋಸ್ಕರ ದೇವ್ರ ಬಗ್ಗೆ ಲಾಸ್ಟ್ ಪ್ರಿಫರೆನ್ಸ್ ಪ್ರಯಾರಿಟಿ ಕೊಡಬಾರ್ದು. ಎಂಥ ಪ್ರಯಾರಿಟಿ ಕೊಡಬೇಕು? ಟಾಪ್ ಪ್ರಯಾರಿಟಿ ಕೊಡಬೇಕು. ದೇವಾಶ್ಚ ಋಷಯಶ್ಚೈವ ಸುಭಕ್ತ ಕಾಬಿರೋಪಿತು ಇತ್ಯಾದಿರ ಕಾಬಿತ್ವೆ ಯತಿತ್ವಂ ಅಪ್ರಯೋಜಕ ಮಿತಿ ಯುಕ್ತಂ. ಅದಕ್ಕೆ ಹೇಳ್ತಾರೆ, ಸನ್ಯಾಸ ತಗೊಂಡು ಮಾತ್ರ ಬಿಟ್ಟರು ಅಂತ ತಿಳ್ಕೊಂಡ್ಬಿಡಬೇಡಿ. ದೇವತೆಗಳು ಋಷಿಗಳೆಲ್ಲ ಅವರು ಸನ್ಯಾಸ ತಗೊಂಡವರಲ್ಲ, ಆದರೂ ಕೂಡ ಹೇಗಿದ್ದಾರೆ ಅವರು ಕಾಮನೆ ಬಿಟ್ಬಿಟ್ಟಿದ್ದಾರೆ. ಆದ್ದರಿಂದ ತಾತ್ಪರ್ಯ ಇಷ್ಟು, ಮೆಕ್ಯಾನಿಕಲಿ ಸಾಧನೆ ಮಾಡೋಕ್ಕೆ ಬರೋದಿಲ್ಲ. ಅಬ್ಬಾ ಸನ್ಯಾಸ ತೊಗೊಂಡ್ಬೇಕು ಸಾಕು ಅಂತ ತಿಳ್ಕೊಬಾರ್ದು. ಗೃಹಸ್ಥ ಆದಮೇಲೆ ಸಾಕು ತಿಳ್ಕೊಬಾರ್ದು. ಯಾವುದೇ ಸ್ಟೇಜಲ್ಲಿ ಸರಿಯಾದ ಉಪಾಸನೆ ಮಾಡಿದರೆ ಮಾತ್ರ ಮೋಕ್ಷ. ಆದ್ದರಿಂದ ಇವೆಲ್ಲ ಹೆಲ್ಪ್ ಆಗುತ್ತೆ, ಇಲ್ಲ ಅಂತಲ್ಲ. ಒಬ್ಬ ಗೃಹಸ್ಥ ಅಭಿಮಾನ ಬಿಡೋದಕ್ಕಿಂತ ಎದುರು ಬಿಡೋದು ಸುಲಭ. ಯಾಕೆ ಹೇಳಿ? ಗೃಹಸ್ಥ ವಸ್ತುಗಳ ಮಧ್ಯೆ ಇದ್ದು ಬಿಡಬೇಕಾಗ್ತದೆ, ಸ್ವಲ್ಪ ಕಷ್ಟ ಅದು. ಇವರು ವಸ್ತು ದೂರ ಬಂದಿರ್ತಾರೆ, ಬಿಡೋದು ಸುಲಭ. ಅರ್ಥ ಆಯ್ತಾ ನಿಮಗೆ? ಆದರೆ ದೂರ ಇದ್ದು ನೆಚ್ಕೊತ ಕೂತ್ಕೊಂಡ್ರೆ ತಪ್ಪಾಗುತ್ತಾಗ, ಅವನೇ ವಾಸಿ ಇವನಿಗಿಂತ ಹೆಚ್ಚಾಗಿ. ಗೊತ್ತಾಯ್ತಾ? ಅದನ್ನು ಹೇಳೋದಕ್ಕೆ ಕೇಳಿದ ಮಾತಿದ್ದು. ಹತ್ತಿರ ಇದ್ದವ್ರು ಬಿಡೋದು ಕಷ್ಟ, ದೂರ ಇದ್ದವ್ರು ಬಿಡೋದು ಭಾಳ, ಇಬ್ಬರು ಭಾರಿ ಅಟ್ಯಾಚ್ಮೆಂಟ್ ಇರುತ್ತೆ. ಸ್ಕೂಲ್ ಕಾಲೇಜಲ್ಲಿ ಓದ್ತಿರ್ತಾರಲ್ಲ, ಫ್ರೆಂಡ್ಸ್ ಆಗಿರ್ತಾರೆ ಗೊತ್ತಾ, ಪ್ರತಿ ದಿವಸ ಮೀಟ್ ಆಗಲೇಬೇಕು ಅಷ್ಟು ಇದ್ದುಕೊಂಡ್ರೆ. ಪ್ರತಿ ಕಾಲೇಜ್ ಜೊತೆಗಿರ್ತಾರೆ, ಆಮೇಲೆ ಕೋರ್ಸ್ ಮುಗಿತದೆ, ಎಲ್ಲರೂ ಸೇರಿಬಿಡ್ತಾರೆ. 20-30 ವರ್ಷ ಭೇಟಿ ಆಗೋದಿಲ್ಲ ಆಮೇಲೆ, ಆಮೇಲೆ ಯಾರು ಅಂತ ಕೇಳ್ತಾರೆ ಕಡಿಮೆ. ಯಾಕೆ ಇದನ್ನೇ ಹೇಳೋದು ಯಾರು ಗೊತ್ತಾ? ಮಂಥರೇ ಹೇಳ್ತಾಳೆ, ನೀನು 14 ವರ್ಷ ರಾಮನ ಕಳಿಸ್ಬಿಡು ಕಾಣಿಗೆ ಅಂತೇಳಿ. ಆಗ ಅವಳು ಕೈ ಕೈ ಕೇಳ್ತಾಳೆ. ನಮ್ಮ ಜನಕ್ಕೆ ಅರ್ಥ ಆಗಿದ್ದ ಪ್ರಶ್ನೆ ರಾಮಾಯಣದಲ್ಲೇ ಬರುತ್ತೆ. 14 ಅಂತ ಯಾಕೆ ಕೇಳಿಲ್ಲ ಅವಳು? ಫಾರ್ ಎವರ್ ಅಂತ ಕೇಳಿದ್ರೆ ಬೋದೋಗ್ತಿತ್ತು. ರಾಮ ಎಂದೂ ವಾಪಸ್ ಬರಬಾರ್ದು, ಯಾಕೆ ಕೇಳಲಿಲ್ಲ? ಆಗ ಅವಳು ಮಂಥರೇ ಹೇಳ್ಬಿಡ್ತಾಳೆ, ಯಾಕೆ ಕೇಳಿದಾಗ ಗೊತ್ತಾ ಕೈ ಕೈ ಎಂದೂ ವಾಪಸ್ ಬರೋದು ಅಂತ ಕೇಳಿಬಿಟ್ರೆ ಜನ ಬೈತಾರೆ, ಈಗ ಎಷ್ಟು ಕ್ರೂರಿಗಳು ಅಂತ ಹೇಳ್ತಾರೆ. 14 ವರ್ಷ ಆದರೆ ಪರವಾಗಿಲ್ಲ ಅಂತ ಅನಿಸುತ್ತೆ. ಅಷ್ಟೇ ಅಲ್ಲ, 14 ವರ್ಷ ಸಣ್ಣದಲ್ಲ, ಜನ ಗೊತ್ತಿಲ್ಲ. ಅದು ಸನ್ನಿಕರ್ಷಾಧಿ ಸೌಹಾರ್ದಂ ಜಾಯತೆ ಸ್ಥಾವರೇಶ್ವಪಿ. ಮನುಷ್ಯ ಎದುರಿಗಿದ್ದಾಗ ಅಟ್ಯಾಚ್ಮೆಂಟು ದೂರ ಹೋದಾಗ ಇರೋದಿಲ್ಲ. 1 ವರ್ಷ 2 ವರ್ಷ ಮೂರು ಮರಿತಾ ಬರ್ತಾರೆ, 14 ವರ್ಷ ಆಗುತ್ತೆ ಪೂರ್ತಿ ಬಿಟ್ಬಿಡ್ತಾರೆ. ರಾಮ ವಾಪಸ್ ಬರ್ತಾನೆ, ಜನ ಎಲ್ಲ ಯಾರಿವನು ಅಂತ ಕೇಳ್ತಾರೆ. ರಾಮನೇ ತಲೆ ಕೆಟ್ಟ ಹೋಗುತ್ತೆ, ವಾಪಸ್ ಹೋಗ್ಬಿಡ್ತಾನೆ ಮತ್ತೆ. ಅರ್ಥ ಅವ್ರು ಹೇಳಿದ್ ವಾಪಸ್ ಹೋಗ್ಬಿಡ್ತಾರೆ. ಸೊ ಫಾರ್ ಎವರ್ ಅಂತ ಅರ್ಥ. ಸೈಕಾಲಜಿ ಏನಂದ್ರೆ, ಹತ್ತಿರ ಇದ್ದಾಗ ಇರೋ ವಿಶ್ವಾಸ ದೂರ ಹೋದ್ರೆ ಹೋಗ್ಬಿಡುತ್ತೆ. ಆದ್ರಿಂದರೆ ಇವರು ಗೃಹಸ್ಥಾಶ್ರಮಗಳಿಗೆ ಹತ್ತಿರ ಇರೋದ್ರಿಂದ ಬಿಡೋದು ಕಷ್ಟ, ಯತಿಗಳಿಗೆ ಬಿಡೋದು ಸುಲಭ. ಆದರೆ ದೇವತೆಗಳ ವಿಷಯಗಳು ಭಾರಿ ದೊಡ್ಡವರಾದ್ರಿಂದ ಸನ್ಯಾಸಾಶ್ರಮ ತಗೊಳ್ಳದೇನೆ ಗೃಹಸ್ಥರಾಗಿದ್ದೇನೆ ಈ ಭೂಲೋಕದ ಯತಿಗಳಿಗಿಂತ ಮೇಲಿರ್ತಾರೆ ಅವರು ಅಂಥೇಳಿ. ಅದು ಗ್ರೇಟ್ನೆಸ್. ತಾತ್ಪರ್ಯ, ಸನ್ಯಾಸಾದಿಗಳು ಬೇಕು, ಆದರೆ ಮೆಕ್ಯಾನಿಕಲಿ ತೊಗೊಂಡ್ರೆ ಆಗೋದಿಲ್ಲ. ಇವ ಸನ್ಯಾಸ ತೊಗೊಳ್ಳೋ ಉದ್ದೇಶನೇ ಬೇರೆ ಆಗಿಬಿಟ್ಟಿದೆ. ಸನ್ಯಾಸ ವೈರಾಗ್ಯಕ್ಕೆ ಸನ್ಯಾಸಕ್ಕೆ ಸಂಬಂಧ ಇಲ್ಲ ಅಷ್ಟು ಮಟ್ಟಿಗೆ ಆಗೋಬಿಟ್ಟು. ಆ ಪೀಠ ತಗೋತೀನಿ ಸರ್, ಸನ್ಯಾಸ ತಗೋತೀನಿ ಎಂಬುದಿಲ್ಲ. ಪೀಠ ಎಲ್ಲ ಎಕ್ಸೆಪ್ಷನ್ ಇರ್ತಾರೆ ಸ್ವಾಮಿಗಳಿದ್ದಾಗ ಅಷ್ಟೇ ಹೊರತು, ಪೀಠಕ್ಕೋಸ್ಕರ ಸನ್ಯಾಸ. ಅದು ದೊಡ್ಡ ಪೀಠ ಆಗ ಸಣ್ಣ ಪೀಠಗಳಾಗಬಾರ್ದತ್ತೆ. ಏ, ಆ ಮಠಕ್ಕೆ ತೊಗೊಂಡು ಈ ಮಠಕ್ಕಾದ್ರೆ ತೊಗೋತೀನಿ ಸರ್. ಅಂದರೆ ನೀನು ಮನೆ ಬಿಟ್ಟು ಮಠಕ್ಕೆ ಹೋಗ್ತೀವಿ ಅಷ್ಟೇ ಹೊರತು ಸನ್ಯಾಸ ಅಲ್ಲದು, ಮಠ ಅಷ್ಟೇ. ಮನೆ ಬಿಟ್ಟು ಮಠ ಕಟ್ಕೊಂಡಾಗಾಯ್ತು, ಸಣ್ಣ ಮನೆ ಸಣ್ಣದು ಪಾಪ, ಮಠ ಭಾರಿ ದೊಡ್ಡ ಕಟ್ಟಾಗುತ್ತೆ. ಇನ್ನೇನಾಯ್ತು ಅಲ್ಲಿಗೆ? ಅಭಿಮಾನ ಜಾಸ್ತಿ ಆಗಿಬಿಡುತ್ತೆ ಹೊರತು ಉಪಯೋಗ ಇಲ್ಲ. ವೇದೇಶ್ ತೀರ್ಥರು ಏನು ಮಾಡಿದ್ರು? ಆಶ್ರಮ ಕೊಟ್ಟರೆ ತೊಗೊಂಡ್ರು, ಸರಿ ಪೀಠ ಕೊಟ್ಟರೆ ಬೇಡ ಅಂತ ಹೇಳಿದರು. ನಾನು ಪೀಠ ಬೇಕಾಗಿಲ್ಲ, ನಾನು ಇದು ಸಾಕು. ಆಶ್ರಮ ಯಾಕೆ ತೊಗೊಂಡೆ ಅಂದರೆ, ಅವ್ರು ಹೇಳ್ತಾರೆ ಸನ್ಯಾಸಾಶ್ರಮ ತೊಗೊಂಡ ಮೇಲೆ ನಮಗೆ ಸೂತಕ ಗೀತಕ ಯಾವುದು ಬರೋದಿಲ್ಲ, ಪಾಠ ಪ್ರವಚನಕ್ಕೆ ಅನಧ್ಯಯನ ಅಂತ ಇರೋದಿಲ್ಲ, ಅದಕ್ಕೆ ತೊಗೊಂಡೆ ಅಂತ ಹೇಳ್ತಾರೆ. ಗೊತ್ತಾಯ್ತಾ? ಇದು ಗೃಹಸ್ಥನಿಗೆ ಶ್ರಾದ್ದ ಪಕ್ಷ ಮಾಡಬೇಕು, ಆಮೇಲೆ ಅನಧ್ಯಯ ಸೂತಕಾದಿಗಳು ಮಾಡಬೇಕು, ವೃದ್ಧಿ ಮಾಡಬೇಕು. ಎಷ್ಟೋ ಟೈಮ್ ಹೋಗಿಬಿಡುತ್ತೆ. ಯಾರೋ ಒಬ್ಬರಿದ್ದರು ಪಾಪ, ಅವ್ರು ಹೇಳಿದ್ರು ಆಚಾರ್ಯ ನಮ್ಮ ತುಂಬ ಬಂಧುಗಳು ಉದ್ದೂರಲ್ಲೇ ಇದ್ದಾರೆ, ಒಂದ್ಸರ್ತಿ ಎಷ್ಟು ಅನಾಹುತವಾಗಿ ಬಂತು ಗೊತ್ತಾ? ಒಬ್ಬರು ಸತ್ರು ಮತ್ತೊಬ್ಬರ ಡೆಲಿವರಿ ಆಯಿತು, ಇನ್ನೊಬ್ರು ಸತ್ರು ಮತ್ತೊಬ್ಬರು ಡೆಲಿವರಿ ಆಯಿತು. 60 ದಿವಸ ನಾನ್ ಸ್ಟಾಪು, ನನಗೆ ಸದ್ಯಾದೇ ಬರ್ತಾಯಿದ್ದು ಕೊನೆಗೆ ಅಂತ ಹೇಳಿದ್ರು. ಕೊನೆಗೆ ಸದ್ಯಾದೇ ಬರೀ ಎಷ್ಟು ದಿವಸ ಆಗೋಯ್ತು, ಕೊನೆಗೆ ಬರೀ ವೃದ್ಧಿ ಸೂತಕಗಳೇ. ಅದಕ್ಕೇ ಇನ್ನೊಂದು ಕಾರಣ ಇದೆ, ಸರಿ ಅರ್ಥ ಮಾಡ್ಕೋಬೇಕು. ಹಿಂದಿನ ಕಾಲಕ್ಕೆ ಸನ್ಯಾಸಕ್ಕೂ ವಿಶೇಷ ಅರ್ಥ ಇರ್ತಿತ್ತು, ಎಲ್ಲ ಬಂಧು ಬಾಂಧವರ ಮಧ್ಯೆ ಮನುಷ್ಯ ಇರ್ತಿದ್ರು. ಅವಾಗ ಏನಾಗ್ತಿತ್ತು, ಮನೆ ತುಂಬ ಮಕ್ಕಳುಗಳು, ಏನೋ ವೃದ್ಧಿ ಸೂತಕ ಬಂದೇ ಬರ್ತಿತ್ತು. ಅದಕ್ಕೆ ಸನ್ಯಾಸ ತೊಗೊಂಡು ಬಿಡಿ, ಧರ್ಮರಾಜ ಪಾಂಡವರ ಕಾಲಕ್ಕೆ ಸನ್ಯಾಸಿಗಳು ಎಷ್ಟಿದ್ರು ಗೊತ್ತಾ? 100,000 ಸನ್ಯಾಸಿಗಳಿದ್ರು. ಯಾಕೆಂದರೆ ಅದು ಆ ಸೂತಕ ತಪ್ಪಿಸ್ಕೋಬೇಕಾದ ಸನ್ಯಾಸ ತೊಗೊಂಡ್ರೆ ಸೇಫ್ ಅವರು, ಇಲ್ಲ ಹೋದರೆ ಬರೀ ಇದೇ ಟೈಮ್ ಆಗುತ್ತೆ. ಈಗ ಪ್ರಸಂಗ ಬರೋದಿಲ್ಲ, ಇರೋ ಒಬ್ಬೊಬ್ಬರು ಮಕ್ಕಳಿರ್ತಾರೆ, ಬದು ದೂರ ಇರ್ತಾರೆ, ಗಲಾಟಿ ಬರಿ ಮಾಡ್ಕೊಂಡ್ಬಿಟ್ಟಿರ್ತಾರೆ, ಕಾಂಟ್ಯಾಕ್ಟೇ ಇರೋದಿಲ್ಲ. ಆದ್ದರಿಂದ ಈಗ ಪಾಠ ಕಡಿಮೆ ಬಿಸಾಗೋದು ಭಾಳ ಕಡಿಮೆ ಈಗ. ಗೊತ್ತಾಯ್ತಾ? ಹಿಂದೆ ಅದೇ ಊರಲ್ಲಿ ಇರ್ತಿದ್ರು, ದೂರ ದೂರಲ್ಲಿ ಯಾರು ಇರ್ತಿರಲಿಲ್ಲ, ಸರೌಂಡಿಂಗ್ ಏರಿಯಾದಲ್ಲೇ ಇರ್ತಿದ್ರು. ಅದು ಮೊದಲೇ ಮೆಸೇಜ್ ಅಲ್ಲಿಗೆ ಕಳಿಸ್ತಿದ್ರು, ಹೋದರು ಅಂತೇಳಿ ಅಥವಾ ಹುಟ್ಟಿದ್ರು ಅಂತೇಳಿ ಎಲ್ಲ ಇಟ್ಟಿತ್ತೋಗ್ಬಿಡೋದು. ಈಗ ಅದೆಲ್ಲ ಇಲ್ಲೇ ಇಲ್ಲ, ಗೊತ್ತಾಯ್ತಿಲ್ಲ. ಆದ್ದರಿಂದ ಈ ಸನ್ಯಾಸ ತೊಗೊಂಡೇನೂ ಸಾಧ್ಯ ಮಾಡ್ಬೋದು. ಈಗ ಹಿಂದೆ ಅದು ಮಷ್ಟ ಆಗಿಬಿಟ್ಟು ಹೆಚ್ಚು ಕಡಿಮೆ, ಒಳ್ಳೆ ಗ್ರಹಚಾರ ಬಂತಲ್ಲಿ ಇದೇನಿದು ಅಂತೆ, ದೇವ್ರ ಪೂಜೆ ಮಾಡೋಂಗಿಲ್ಲ, ಪಾಠ ಪ್ರವಚನ ಇಲ್ಲ, ಮಡಿ ಊಟ ಮಾಡೋಂಗಿಲ್ಲ, ಕೊನೆಗೆ ಎಲ್ಲ ವೈರಸ್ ಪಾಯಿಂಟ್ಗಳೇ. ಈ ಕಾಲಕ್ಕೆ ಬದಲಾವಣೆ ಆಗಿರೋದ್ರಿಂದ ಈಗ ಹಾಗೆ ಮಾಡೋಕ್ಕೆ ಬರುತ್ತೆ. ಇದು ಮಾಡೋದೇ ಭಾರಿ ಒಳ್ಳೆ, ಏನಂತ ಒಂದೊಂದು ತಪ್ಪಿಸ್ಕೋಬೇಕಾ? ಇನ್ನು ನಿಶ್ಚಿಂತೆ, ಸತಸ್ಸಂಕೋಚವನ್ವಿಷ್ಯನ್ ಪಾರಿವ್ರಾಜ್ಯಂ ತಥೋ ಭಜೆ ಇತ್ತು ಅಂತ ಹೇಳ್ತಾರೆ ಯೋಗ ದೀಪದಲ್ಲಿ. ನೀವು ಸ್ವಲ್ಪ ಕೂಡ ಡಿಸ್ಟರ್ಬ್ ಆಗಬಾರ್ದು, ಸ್ವಲ್ಪ ಕೂಡ ಡಿಸ್ಟರ್ಬ್ ಆಗಬಾರ್ದು. ಜ್ಞಾನ ಕಾರ್ಯಕ್ಕೆ ಅಂದರೆ ಸನ್ಯಾಸ ತೊಗೊಂಬಿಡಿ, ಯಾವ ಕಾರಣಕ್ಕೂ ಬಿಡೋ ಚಾನ್ಸೇ ಬರೋದಿಲ್ಲ. ಅಲ್ಲಿಗೆ ನಾಳೆ ದಿವಸ ಅಂದ್ರೆ ಮುಂದಿನ ಭಾಗ, ನಾಳೆಗೆ ಮುಗಿದು ಹೋಗುತ್ತೆ. ಇದೇ ಕೊನೆ ಶ್ಲೋಕ, ನಾಳೆ ಬರೋದು ಶ್ರುತಿಗೀತ ಮುಗಿದು ಮುಂದೆ ಸರ್ವೇಂದ್ರಿಯ ಪ್ರೇರಣೆ. ಇದ್ಯಾವ ಪ್ರಸಾದ ಇಲ್ಲಿದ್ದು? ಪ್ರಸಾದ ಇಟ್ಟಿದ್ದೀರಲ್ಲ ಯಾರು?